ஞானம் விசத்தே புன சௌக்கியாப்தீதரஹானி சாதனவனம் முக்திஸ்ருதீர் வெஞ்சயன் ஸ்வாபம் பிராபயேச்ச ஸ்ரமாபஹ்ருதயே கல்பாவசானேச்சயஹ தம் தேவம் பிதரம் பதிம் குருதமம் வந்தே ரமாவந்தவம் லசது ஸ்ரீமத் ஆனந்த தீர்த்தேந்திருணோ ஹிருதம்பரே யத்வஜஸ்சந்திரிகா ஸ்வாந்த சந்தாபம் வெளிக்கிருந்ததி பதவாக்கிய பிரமாண ஜான் பிரணம்ய சிரசா குரு வியகரிஷே யதாபோதம் விஷ்ணு தத்துவ விநிர்ணயம் சதாகமைக விஜ்ஞேயம் சமதி தட்சராட்சரம் நாராயணம் சதா வந்தே நிர்தோஷாசேஷம். ஸ்வரூபம் அன்யத்வாக்னேயம் ஜாதாரம் செ வினா ஜானம் துஷ்டம் பிரச்சனை ஆகிறது. நானும் ஜானம் பிரம்ம ந ஜாத்ரு, ஜானம் பிரம்ம ந ஜாத்ரு, பிரம்ம ஜானஸ்வரூபவே ஆகிருத்தானே அவனு ஜாத்ரு அல்ல. ಅಂದರೆ ಜ್ಞಾನವೇ ಅವನು, ತಿಳಿಯುವವನು ಅಂತಲ್ಲ. ಜ್ಞಾನಂಚ ಕ್ರಿಯಾತ್ವಾದ್ಯದ್ಯಪಿ ನ ಸ್ವಕರ್ಮಕಂ ನ ಸ್ವಕರ್ಮಕಂ ತಥಾಪಿ ಸ್ವಭಾವ ಪರನಿರಪೇಕ್ಷಮೇವ ಪ್ರಕಾಶತೆ. ಜ್ಞಾನಕ್ಕೆ ಸ್ವಪ್ರಕಾಶವಾದ ವಸ್ತು. ಅಥೋ ನ ಬ್ರಹ್ಮಣೋ ಲಕ್ಷ್ಯತ್ವ ಅನುಪಪತ್ತಿ, ಆದ್ದರಿಂದ ಬ್ರಹ್ಮ ವಾಚ್ಯ ಲಕ್ಷ್ಯವೆಲ್ಲ ಕೇಳೋದಕ್ಕೆ ಹೋಗಬೇಡಿ, ಅವನು ವಾಚ್ಯನೆಲ್ಲ ಲಕ್ಷಣ ಆಗ್ತಾನೆ ಅಂತ ಹೇಳ್ತೇನೆ. ನಾಪಿ ಶೂನ್ಯತಾಪತ್ತಿ, ಆದ್ದರಿಂದ ಶೂನ್ಯವೂ ಆಗೋದಿಲ್ಲ, ಆದ್ದರಿಂದ ನಾವು ಪ್ರಸನ್ನ ಬೌದ್ಧರು ಅಂತ ಕರಿಬೇಕಾಗಿಲ್ಲ ನೀವು ಅಂತ ಅರ್ಥ. ಸ್ಯಾತ್ ಏತದೇವಂ ಕಥಂಚಿತ್ಯದಿ ಬ್ರಹ್ಮಣೋ ಜ್ಞಾನತ್ವ ಸ್ಯಾತ್, ಅದಕ್ಕೆ ಉತ್ತರ ಕೊಡ್ತಾರೆ. ಬ್ರಹ್ಮ ಜ್ಞಾನವಾಗ ಸಂಭವ ಇಲ್ಲ. ಬ್ರಹ್ಮ ಜ್ಞಾನಿಯೇ ಅಲ್ಲ, ಜ್ಞಾನಿ ಅಂದರೆ ಜ್ಞಾತೃ ಅಂದರು ಅಂದರೆ ಜ್ಞಾನಿ ಅಂದರು ಒಂದೇ. ಬ್ರಹ್ಮ ಜ್ಞಾನಿ ಅಂತ ನಾವು ಕರೆಯೋದಿಲ್ಲ ಬ್ರಹ್ಮನನ್ನು, ಅವನೇ ಜ್ಞಾನ ಅಂತ ಕರಿತೀವಿ ಅಂತ ಹೇಳಿದ. ಅದಕ್ಕೆ ಉತ್ತರ ಕೊಡ್ತಾರೆ. ಅಚ್ಚ ಸ್ವರೂಪಂ ಅನ್ಯದ್ವಾ ಜ್ಞೇಯಂ ಜ್ಞಾತಾರಂಚ ವಿನಾ ಜ್ಞಾನಂ ದೃಷ್ಟಂ. ಈ ಜ್ಞಾನದ ಸ್ವಭಾವ ಏನು ಅಂದರೆ ಅದಕ್ಕೆ ಎರಡಿರಬೇಕು, ಜ್ಞಾನ ಅಂದ ತಕ್ಷಣ ಜ್ಞಾತೃ ಮತ್ತು ಜ್ಞೇಯ. ನಾಲೆಡ್ಜ್ ಅಂದರೆ ನೋಯರ್ ಅಂಡ್ ನೋನ್, ಎರಡಿರಬೇಕು. ಇಲ್ಲದವ್ರೆ ಜ್ಞಾನ ಪದ ಎಂಥ ಪದ ಅದು? ಸಕರ್ಮಕವಾದ ಪದ. ಜ್ಞಾನ ಅಂದ ತಕ್ಷಣನೇ ಗಮನ ಎಲ್ಲಿಗೆ ಗೊತ್ತಾಗ, ಜ್ಞಾನ ಯಾವುದ್ರ ಬಗ್ಗೆ, ಗಮನ ಯಾರು ಮಾಡ್ತಾರೆ, ಜ್ಞಾನ ಯಾರಿಗಿದೆ, ಅದಕ್ಕೆ ಹೇಳ್ತಾರೆ. ಜ್ಞೇಯಂ ಜ್ಞಾತಾರಂಚ ವಿನ, ಜ್ಞೇಯವಿಲ್ಲದೆ ಜ್ಞಾತಾರವಿಲ್ಲದೆ ಜ್ಞಾನಂ ಕ್ವಚಿತ್ ನ ದೃಷ್ಟಂ, ಎಲ್ಲೆಲ್ಲೂ ಜ್ಞಾನ ಕಂಡಿಲ್ಲ. ಸೊ ಜ್ಞಾನ ಶಬ್ದ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ. ನಜ ಸ್ವರೂಪನೇ ಆಗಲಿ ಬೇರೆ ಆಗಲಿ, ನಜ ಸ್ವರೂಪ ಮನ್ಯದ್ವ, ವಸ್ತುವಿನ ಸ್ವರೂಪವಾದರೂ ಅಷ್ಟೇ, ವಸ್ತುವಿನ ಭಿನ್ನವಾದರೂ ಅಷ್ಟೇ, ಅದು ಜ್ಞಾನಕ್ಕೆ ಯಾವಾಗಲೂ ಕೂಡ ಎರಡಿರಲೇಬೇಕು. ಜಾನಾತಿರಿಹಿ ಸಕರ್ಮಕಃ ಪ್ರಸಿದ್ಧ, ಅದಕ್ಕೆ ಹೇಳ್ತಾರೆ. ಜಾನಾತಿ ಅನ್ನೋ ಕ್ರಿಯಾಪದ ಎಂಥದ್ದು? ಟ್ರಾನ್ಸಿಟಿವ್ ವರ್ಪ. ಟ್ರಾನ್ಸಿಟಿವ್ ಅಂತ ಹೇಳಿದ ಕರ್ಮಪದ ಹೇಳಬೇಕು, ಇಂಟ್ರಾನ್ಸಿಟಿವ್ ಆದ ಕರ್ಮಪದ ಬೇಕಿಲ್ಲ. ಸಕರ್ಮಕಃ ಪ್ರಸಿದ್ಧ, ಅತಃ ತದರ್ಥಸ್ಯ ಕರ್ಮಣಾ ಭಾವ್ಯಂ, ಆದ್ದರಿಂದ ಅದು ಕರ್ಮಪದ ಇರಬೇಕು. ಕರ್ಮಚ ಸ್ವರೂಪ ಮನ್ಯದ್ವ, ತನ್ನನ್ನು ತಿಳಿತಾರೋ ಬೇರೆಯನ್ನು ತಿಳಿತು ಅಂತ ಪ್ರಶ್ನೆ. ಈಗ ಇದು ಸಂಭಾವಿತಂ ಕ್ರಿಯಾತ್ವಾತ್ ಕರ್ತರಾಚ ಭವಿತವ್ಯಂ, ಜ್ಞಾನ ಅನ್ನೋದು ಕ್ರಿಯೆ, ಅದ್ರ ಕರ್ತೃ ಅಂತಿರ್ಬೇಕು. ಅದಕ್ಕೆ ನಚ ಜ್ಞಾನಂ ಸ್ವರೂಪ ಮನ್ಯದ್ವಾ ಜ್ಞೇಯಂ ಜ್ಞಾತಾರಂಚ ವಿನಾದೃಷ್ಟಂ ತದೇವಂ ಅನ್ವಯ ವ್ಯತಿರೇಕಾಭ್ಯಾಂ ಜ್ಞಾನಸ್ಯ ಜ್ಞೇಯ ಜ್ಞಾತೃತ್ವಮತ್ವ ಜ್ಞಾತೃಮತ್ವಂ ವ್ಯಾಪಕಮಿತಿ ಸಿದ್ಧಂ. ಒಟ್ಟೇರಾಯ್ತೀಗ ಅನ್ವಯ ವ್ಯತಿರೇಕಾಭ್ಯಾಂ, ಎತ್ರ ಎತ್ರ ಜ್ಞಾನಂ ತತ್ರ ತತ್ರ ಜ್ಞೇಯಂ ಮತ್ತು ಜ್ಞಾತೃಚ ಜ್ಞಾತಾರಂಚ ಜ್ಞೇಯ ಇರಬೇಕು. ಮತ್ತೇನಿರ್ಬೇಕಂದ್ರೆ ಜ್ಞೇಯಂ ವಿದ್ಯತೆಯವ ಜ್ಞೇಯನ ಅವಶ್ಯಂ ಭಾವ್ಯಂ ಜ್ಞಾತ್ರ ಅವಶ್ಯಂ ಭಾವ್ಯಂ. ಅಂದ ಅರ್ಥ ಏನು? ಜ್ಞಾನ ಅಂದಮೇಲೆ ಜ್ಞೇಯ ಇರಲೇಬೇಕು ಮತ್ತು ಜ್ಞಾತೃ ಇರಲೇಬೇಕು ಅಂತ ನಿಯಮ ಇದೆ. ಅದು ವ್ಯಾಪಕ ಅಂದ್ರೆ ಹಾಗೇನೆ, ಧೂಮ ಇದ್ಮೇಲೆ ಏನಾಗಿರಬೇಕು? ಒಂದು ಇರಲೇಬೇಕು. ಜ್ಞಾನ ಇದ್ಮೇಲೆ ಏನಿರಬೇಕು? ಜ್ಞಾತೃ ಮತ್ತು ಜ್ಞೇಯ ಇರಲೇಬೇಕು. ನಜ ಅದನ್ನು ಹೇಳ್ತಿರೋದು ಅವನೀಗ, ಹಾಗೆ ಹೇಳಕ್ ಬರೋದಿಲ್ಲ ಅಂತ ಹೇಳಿ. ನಮ್ಮ ಪ್ರಕಾರ ಬರುತ್ತೆ, ಅವನ ಪ್ರಕಾರ ಬರೋದಿಲ್ಲ. ಈಗ ಬ್ರಹ್ಮನಿಗೆ ಏನಿಲ್ಲ? ಗುಣ ಇಲ್ಲ. ಗುಣ ಇಲ್ಲ ಜ್ಞಾನ ಸ್ವರೂಪ ಏನಾಗ್ತಾನೆ? ಅವನ ಟರ್ಮಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ನಮ್ಮಲ್ಲಿ ಜ್ಞಾನ ಹೌದು ಜ್ಞೇಯನು ಪರಮ, ಅದೇನು ಯೋಚನೆ ಇಲ್ಲ. ಸ್ವಪ್ರಕಾಶ ಅದು, ನಾವು ದೀಪ ತನ್ನನ್ನು ತೋರಿಸೋದೆ ಬೇರೆಯನ್ನು ತೋರಿಸ ಸಮಸ್ಯೆನೇ ಇಲ್ಲ. ಆದರೆ ಬ್ರಹ್ಮ ಆಗಲ್ಲ, ಬೇರೆ ವಸ್ತು ತೋರಿಸಲಿಕ್ಕೆ ಇಲ್ಲೇ ಇಲ್ಲ, ತಾನು ತಿಳ್ಕೊಳ್ಳೋದಕ್ಕೊಳಗೆ ಏನೂ ಇಲ್ಲ. ಆದ್ದರಿಂದ ಬ್ರಹ್ಮ ಸ್ವಪ್ರಕಾಶ ಅಂತ ಹೇಳೋ ಸಾಧ್ಯ ಇಲ್ಲ. ವ್ಯಾಪಕ ಮಿತಿ ಸಿದ್ಧಂ ನಚ ಜ್ಞೇಯಂ ಜ್ಞಾತಾರಂಚ ವಿನಾ ಜ್ಞಾನಂ ದೃಷ್ಟಮಿತ್ತೇತಾವತಿ ವಕ್ತವ್ಯೇ ಸ್ವರೂಪಂ ಅನ್ಯದ್ವಾಯಿತಿ ವಚನಂ ಉತ್ತರತ್ರ ದೂಷಣ ಸೌಕರ್ಯಾರ್ಥಂ. ಆಚಾರ್ಯ ಇಷ್ಟು ಹೇಳಿದ್ರೆ ಸಾಕಾಯಿತು, ಬರೀ ಜ್ಞಾನ ಜ್ಞೇಯ ಇಲ್ಲದೆ ಜ್ಞಾನ ಅನ್ನೋದು ಜ್ಞೇಯ ಮತ್ತು ಜ್ಞಾತೃ ಇಲ್ಲದೆ ಇರೋದಿಲ್ಲ ಅಂತ ಅಷ್ಟು ಹೇಳಿದ್ರೆ ಸಾಕಾಗಿತ್ತು. ಯಾತಕ್ಕೆ ಸ್ವರೂಪಮನ್ಯದ್ವ ಅಂತ ಹೇಳಿದ್ರು ಅಂದರೆ ಮುಂದೆ ಹೇಳಬೇಕಾಗಿದೆ, ಅದಕ್ಕೆ ಲಿಂಕ್ ಕೊಡೋಕ್ಕೆ ಹಾಗೆ ಹೇಳಿದ್ದಾರೆ ಅಂತ ಅರ್ಥ. ಉತ್ತರತ್ರ ದೂಷಣ ಸೌಕರ್ಯಾರ್ಥಂ, ಮುಂದೆ ಇನ್ನೂ ಹೊಸ ದೂಷಣ ಹೇಳ್ತಾ ಇರ್ತಾರೆ, ಅದಕ್ಕೆ ಅನುಕೂಲವಾಗಲಿ ಅಂತೇಳಿ ಅದು ಸೇರಿಸಿದರು. ತಚ್ಚ ವಕ್ಷ್ಯಾಮಃ, ಅದರ ಮುಂದೆ ಹೇಳ್ತೇವೆ. ನಾನು ಕ್ರಿಯಾಯಾಹ ಸ್ವವೃತ್ತಿ ವಿರೋಧಾತ್ ಸ್ವರೂಪವಿತಿ ಅಸಂಭಾವಿತಮೇವ, ಅಲ್ರಿ ಕ್ರಿಯಾಯಾಹ ಸ್ವವೃತ್ತಿ ವಿರೋಧ ಸ್ವರೂಪಮಿತಿ ಅಸಂಭಾವಿತಮೇವ ಮೈವಂ ಜ್ಞಾನಸ್ಯ ಸ್ವವಿಷಯತ್ವಾಭಾವೇ ಕೇವಲ ಅನ್ವಯ ವ್ಯಾಪ್ತಿ ಗ್ರಹಣ ಅನುಪತ್ತಿ ಪ್ರಸಂಗಾತ್. ನೀವು ಜ್ಞಾನವನ್ನು ನೀವು ತನ್ನ ಬಗ್ಗೆ ಅಂತ ಕೇಳಲೇಬಾರ್ದಾಗಿತ್ತು. ಜ್ಞಾನ ತನ್ನ ಬಗ್ಗೆ ಅಂತ ಕೇಳಲೇಬಾರ್ದು, ಅದಕ್ಕೆ ಹೇಳಿದ್ದಾರೆ ಹಿಂದೆ ಈಗಾಗಲೇ. ಜ್ಞಾನ ಅನ್ನೋದು ಯಾವಾಗಲೂ ಏನಾಗಬಾರ್ದು, ತನ್ನನ್ನು ತಾನೇ ತಿಳಿದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಮತ್ತೆ ಮಧ್ಯ ತರ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಕೇವಲ ಅನ್ವಯ ವ್ಯಾಪ್ತಿ ಗ್ರಹಣ ಅನುಪತ್ತಿ ಪ್ರಸಂಗ ಅರಿತ ಕೇಳಬೇಕಾದ್ದು ಸರಿ. ಕೇವಲ ಅನ್ವಯ ಅಂತ ವ್ಯಾಪ್ತಿ ಒಪ್ಕೊಂಡಿದ್ದೀನಿ ಈಗ, ಅಂತ ವ್ಯಾಪ್ತಿ ಒಪ್ಕೋಬೇಕಾದಂತ ಪ್ರಶ್ನೆ ಮಾಡಲೇಬೇಕಾಗತ್ತೆ ಅಂತ ಅರ್ಥ. ಸರ್ವೋಪಸಂಹಾರೆ ಸ್ವರೂಪಂ ಪ್ರವಿಶತಿ ನ ಕೇವಲ ಮಿತಿ ಚೇನ್ನ ಸ್ವವಿಷಯತ್ತೆ ಸತ್ಯಸ್ಯ ವೈಧರ್ಮ್ಯಸ್ಯ ಅನುಪಯುಕ್ತತ್ವಾತ್. ಸರ್ವೋಪಸಂಹಾರೆ ಸ್ವರೂಪಂ ಪ್ರವಿಶತಿ ನ ಕೇವಲ ಮಿತಿ, ಎಲ್ಲ ಅಂತ ಹೇಳಿದಾಗ ಸ್ವರೂಪವನ್ನು ಸೇರಿಸ್ಬೋದು, ಎಲ್ಲ ಥರ ಹೇಳಿಲ್ವಲ್ಲ, ಬರೀ ಜ್ಞಾನ ಅಂತ ಹೇಳಿದ್ದೇವೆ ಅಂತ ಕೇಳಿದರೆ ಚೇನ್ನ ಸ್ವವಿಷಯತ್ವೇ ಸತ್ಯಸ್ಯ ವೈಧರ್ಮ್ಯಸ್ಯ ಅನುಪಯುಕ್ತತ್ವಾತ್. ಸ್ವವಿಷಯತ್ವೇ ಸತ್ಯಸ್ಯ ವೈಧರ್ಮ್ಯಸ್ಯ ಅನುಪಯುಕ್ತತ್ವಾತ್. ಅಸ್ತು ಜ್ಞಾನಸ್ಯ ಗಾತೃಜ್ಞೇಯವತ್ತಾಗಿ ವ್ಯಾಪಿಕ ತಥ ಕಿಮಿತ್ಯತಃ ಅತ ಇತಿ. ಹಾಗೆ ಹೇಳ್ತಾರೆ, ಆಗಲಿ ಬಿಡಿ, ಒಪ್ಕೊಂಡ್ಬಿಡ್ತೇನೆ, ಧ್ಯೇಯ ಇರಬೇಕು, ಗಾತ್ರ ಇರಬೇಕು, ತೊಗೊಂಡ್ಬಿಡ್ತೇನೆ, ಒಪ್ಕೊಂಡ್ಬಿಡ್ತೇನೆ ಜ್ಞಾನ ಇದ್ರೆ ಅಂತ ಕೇಳಿದರೆ ನೋಡು, ಅಥೋ ಜ್ಞಾತೃಜ್ಞೇಯ ಅಭಾವಾತ್ ಜ್ಞಾನಸ್ಯಾಪಿ ಶೂನ್ಯತ ಇವ. ಜ್ಞಾತೃ ಇಲ್ಲ, ಅವನಿಗೆ ಜ್ಞಾನ ಇಲ್ಲೇ, ಪ್ರಶ್ನೆ ಬಂದು ಇನ್ಮುತ್ರ ಕೊಟ್ಟಿದ್ದೇವೆ ಈಗಾಗಲೇ. ಮತ್ತು ಜ್ಞೇಯ ಇಲ್ಲೇ ಇಲ್ಲ, ಬ್ರಹ್ಮನ ಬೇರೆ ಒಂದು ವಸ್ತು ಇಲ್ಲ, ಬೇರೆ ವಸ್ತು ಇಲ್ಲ ತಿಳ್ಕೊಳ್ಳಾಗಿಲ್ಲ, ತನ್ನ ತಾನು ತಿಳ್ಕೊಳ್ಳಾಗಿಲ್ಲ. ಹೀಗಾಗಿ ಜ್ಞೇತೃ ಇಲ್ಲ, ಜ್ಞಾತೃ ಇಲ್ಲ, ಜ್ಞೇಯ ಇಲ್ಲ, ಅವನು ಏನಂತ ಅರ್ಥ ಆಯ್ತು? ಈಗ ಅವನು ಜ್ಞಾನವೂ ಇಲ್ಲ ಅಂತ ಆಯ್ತು. ಅವನು ಎಮ್ಮೆ ಅಂತ ಕೇಳಿ, ಯಾವ ವಿಷಯ ಅಂತ ಕೇಳಿ, ವಿಷಯನೇ ಇಲ್ಲ ಅಂದರು ಅಲ್ಲೇ ಅಂತ ಅರ್ಥ. ಈಗ ಕನ್ನಡ ಎಮ್ಮೆ ಆಗ್ತದೆ, ಇದಾಗೋದಿಲ್ಲ. ಅದಕ್ಕೆ ವಿಷಯ ಇಲ್ಲದೆ ಇರೋದು ಆಗಿದ್ರೆ ಭಾರಿ ಜ್ಞಾನಿಗಳು ಒಂದು, ಯಾವ ವಿಷಯದ ಬಗ್ಗೆ ಕಷ್ಟ ಬರುತ್ತೆ ಪ್ರಶ್ನೆ. ಅದು ವಿಷಯದ ಬಗ್ಗೆ ಜ್ಞಾನ ಅಂತ ಹೇಳದೆ ಹೋದರೆ ಜ್ಞಾನಿ ಅನ್ನೋ ಪದ ಏನರ್ಥ? ಅದಕ್ಕೆ ಅರ್ಥ ಇಲ್ಲದ ಪದ ಪತ ಇದೆ. ಇವತ್ತು ಜಡವಸ್ತುವನ್ನು ಯಾರು ಜ್ಞಾನ ಅಂತ, ಅದನ್ನೇ ಜ್ಞಾನ ಅಂತ ಯಾರು ಕರೆಯೋದಿಲ್ಲ. ಜ್ಞಾನ ವಿಷಯ ಅಂತಾರೆ ಹೊರತು ಜ್ಞಾನ ಅಂತ ಕರೆಯೋದಿಲ್ಲ. ಬ್ರಹ್ಮನು ಹಾಗೆ ಆಗ್ತಾರೆ. ಅಥೋ ಜ್ಞಾತೃಜ್ಞೇಯ ಅಭಾವಾತ್ ಜ್ಞಾನಸ್ಯಾಪಿ ಶೂನ್ಯತ ಇವ ಯತಃ ಏವಂ ಜ್ಞಾನಸ್ಯ ಜ್ಞಾತೃಜ್ಞೇಯವತ್ವಂ ವ್ಯಾಪಕಂ ರಚಯಿತದುಭಯಮಸ್ತಿ ಬ್ರಹ್ಮಾಖ್ಯಸ್ಯ ಜ್ಞಾನಸ್ಯ. ಬ್ರಹ್ಮ ಹೆಸರಿನ ಜ್ಞಾನಕ್ಕೆ ಎರಡೂ ಇಲ್ಲ, ಆದ್ದರಿಂದ ಸರಿಯಲ್ಲ. ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ, ತಥಾ ಹಿ ನ ತಾವತ್ತಸ್ಯ ಜ್ಞಾತ ಅಸ್ತಿ. ನೀವು ಹೇಳ್ತಕ್ಕಂಥ ಜ್ಞಾನಕ್ಕೆ ಜ್ಞಾತೃ ಅಂತ ಒಬ್ಬನಿಲ್ಲ. ತಥೋ ಅನ್ಯಸ್ಯ ವಸ್ತುನು ಅಭಾವ, ಯಾತಕ್ಕೆ ಅಂದರೆ ಅದು ಬಿಟ್ಟು ಬೇರೆ ವಸ್ತು ಇಲ್ಲವೇ ಇಲ್ಲ. ಪಾರತಂತ್ರ ಪ್ರಸಂಗ ಅಚ್ಚ, ಇನ್ನೊಂದು ಸಮಸ್ಯೆ ಇದೆ ಅವರಿಗೆ. ಬ್ರಹ್ಮನ ಬಿಟ್ಟು ಬೇರೆ ವಸ್ತು ಇದು ಬಿಟ್ಟರೆ ಏನಾಗುತ್ತೆ ಅಂದರೆ ಪರತಂತ್ರ ಆಗಿಬಿಡ್ತಾನು, ಇರಬಾರ್ದು. ಸಮಸ್ಯೆ ಏನಂದರೆ ಸಾಮಾನ್ಯ ಒಂದು ರೂಮ್ ಇರ್ತಾರೆ ತಿಳ್ಕೊಳ್ಳೋಣ, ಇನ್ನೊಬ್ಬರು ಸೇರಿಸ್ಬಿಟ್ಟು ಏನಾಗುತ್ತೆ ಅಂತಾರ, ಒಂದು ರೂಮ್ನಲ್ಲಿ ಸಿಂಗಲ್ ರೂಮ್ ಇರುತ್ತೆ, ಅದು ಇಬ್ಬರು ಅಕಸ್ಮಾತ್ ಇನ್ನೊಬ್ರು ಏನಾಗುತ್ತೆ ಅಲ್ಲಿಗಾಗ ಪ್ರವೇಶ ಎಫೆಕ್ಟ್ ಆಗುತ್ತೆ, ಹೌದಲ್ಲ? ಅಲ್ಲಿ ಪ್ರವೇಶ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಏನೋ ಏನು ಮಾಡ್ತಾನೆ ಅದ್ವೈತಿಗಳು, ಬ್ರಹ್ಮನ ಒಬ್ಬನೇ ಯಾಕೆ ಒಪ್ಪಬೇಕು ಅಂದರೆ ಜೀವ ಬೇರೆಯವ್ರು ಒಪ್ಕೊಂಡ್ರೆ ಬ್ರಹ್ಮನ ಪ್ರವೇಶ ಎಫೆಕ್ಟ್ ಆಗಿಬಿಡುತ್ತೆ. ಆದರೆ ಏನು ಮಾಡಬೇಕಾಗ, ಬ್ರಹ್ಮ ಒಬ್ಬನೇ ಇದ್ದಾನೆ, ಅವ್ರು ಚಪ್ಪಾಳಿ ಅಥವಾ ಪ್ರಕಾರ ಎಷ್ಟು ಫೈನಾ ಹೇಳಿಬಿಟ್ರು, ಬ್ರಹ್ಮ ಒಬ್ಬನೇ ಇದ್ದಾನೆ ಅಂತ ಅರ್ಥ ಆಯ್ತಾ ಈಗ? ಆದರೆ ಇದು ಯೋಚನೆ ಮಾಡಬೇಕು, ಇದು ಪ್ರವೇಶಿ ಪ್ರಶ್ನೆ ಯಾತಕ್ಕೆ ಬರೋದಿಲ್ಲ ಅಂದರೆ ಬ್ರಹ್ಮ ಯಾರಾತ, ಯಾರು ಆಕಾಶಕ್ಕೆ ಪ್ರವೇಶ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸರ್ವತ್ರ ವ್ಯಾಪ್ತ, ಸರ್ವತ್ರ ವ್ಯಾಪ್ತ, ಸರ್ವ ಮಹಿಮಾವಂತ ರಾಜ್ಯ. ಹಾಗಿದ್ದ ರಾಜ ಸಿಂಹಾಸನ ಒಬ್ಬರೇ ಕೊಡು, ಪ್ರವೇಶ ಇರ್ತದೆ, ಪ್ರವೇಶ ಇರಬೇಕು ಅಂತೇಳಿ ಒಬ್ಬರೇ ಸಿಂಹಾಸನ ಕೂಡಿಸಿದ್ರೆ ನೆಲ್ಲರು ಕೂತ್ರೆ ಸಿಂಹಾಸನ ಕೂತ್ರೂ ಅಷ್ಟೇ, ವೈಭವ ಆಗೋದು ಯಾವಾಗದು? ಬೇರೆಯವರಿತ್ತು ಸಿಂಹಾಸನ ಕೂತಾಗ. ಅದರಿಂದಾಗೇನೆ ಇವರು ಏನು ವಿಚಿತ್ರ ತಲೆ ಹಾಕೊಂಡ್ಬಿಡ್ತಾರೆ, ನಿಯಮಗಳನ್ನ ತಲೆ ಹಾಕೊಂಡ್ಬಿಡ್ತಾರೆ, ಏನು ಮಾಡಿ ಬಿಡೋದಿಲ್ಲ ಅವರು, ಹೇಳಿತಾ ತಲೆಗೆ ಹೋಗೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ತಾವತ್ತಸ್ಯ ಜ್ಞಾತಾಸ್ತಿ ತಥೋ ಅನ್ಯಸ್ಯ ವಸ್ತುನು ಅಭಾವಾತ್ ಪಾರತಂತ್ರ ಪ್ರಸಂಗಾಚ್ಯ. ನಮ್ಮ ಪ್ರಕಾರ ಏನೀಗ, ಎರಡು ವಸ್ತು ಇದೆ ಅಂತ ತಿಳ್ಕೊಬೋಣ, ಎರಡು ಸ್ವತಂತ್ರ ಆಗಬೇಕಂತ ನಿಯಮ ಇಲ್ಲ. ಅವನ ಪ್ರಕಾರ ಏನು ಗೊತ್ತಾ, ಎರಡು ಎರಡು ಇಂಡಿಪೆಂಡೆಂಟ್ ಆಗಬೇಕಾಗುತ್ತೆ, ಎರಡು ಇದ್ದುಬಿಟ್ರೆ ಅದಕ್ಕೊಂದೇ ಇದ್ರೆ ಸಾಕು ಅಂತ ಅವನ ವಾದ. ಹಾಗೆ ಹೇಳಬೇಕಾಗಿಲ್ಲ, ಒಬ್ಬ ರಾಜನ ಜೊತೆ ಎಷ್ಟು ಜನ ಸೈನಿಕರು ಇರ್ಬೋದು? ಕೋಟಿಗಟ್ಟಲೆ ಇರ್ಬೋದು. ಒಬ್ಬ ರಾಜನ ಪ್ರಜೆಗಳು ಎಷ್ಟು ಜನ ಇರ್ಬೋದು? ಒಬ್ಬ ಇವರಿಗಿಂತ ರಾಜನ ಸಾಮಂತ ರಾಜನಿಗಿಂತ ರಾಜನೇ ಜಾಸ್ತಿ ಇರ್ತಾನೆ, ಚಕ್ರವರ್ತಿ ಜಾಸ್ತಿ ಇರ್ತಾನೆ. ಅದು ಜಾಸ್ತಿ ಆದಂತೆ ಏನಾಗುತ್ತೆ, ಅವನಿಗೆ ಕಿರಿಮೆ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಅದು ಇವನ ಪ್ರಕಾರ ಆಗಲ್ಲ. ಇನ್ನೊಂದು ವಸ್ತು ಇದ್ರೆ ಬ್ರಹ್ಮ ಏನಾಗಿಬಿಡ್ತಾನೆ, ಪರತಂತ್ರನಾಗಿಬಿಡ್ತಾನೆ. ಅದು ಎರಡು ಒಬ್ಬನ ಸೆಟ್ಟಿಗೆ ಇಬ್ಬರು ಕೂತಾಗುತ್ತೆ ಅಂತ ಅರ್ಥ. ಇವನು ಸರಿ ಅವನು ಸರಿ, ಇಬ್ಬರು ಜಗಳ ಆಡ್ತಿರ್ತಾರಲ್ಲ ಆ ಟೈಪ್ ಆಗಿಬಿಡುತ್ತೆ. ಆದ್ದರಿಂದ ಹಾಗೆ ಹೇಳಬಾರ್ದು ಅಂತ ಅನುವಾದ. ಕೆಲವು ಎಕ್ಸಾಂಪಲ್ ಸರಿ ಹೋಗುತ್ತೆ, ಬಟ್ ಎಲ್ಲಿಗೆ ಸರಿ ಹೋಗೋದಿಲ್ಲ ಅಂದರೆ ಬ್ರಹ್ಮ ಸ್ವತಂತ್ರ ಪದ ಇದೆ, ಇನ್ನೊಬ್ಬರಿಂದ ಮಾತ್ರಕ್ಕೆ ಏನಾಗಬೇಕಾಗಿಲ್ಲ, ಅವರು ಸ್ವತಂತ್ರನಾಗಬೇಕಾಗಿಲ್ಲ ಅಲ್ಲ. ಇವನು ಸ್ವತಂತ್ರ ಪದಕ್ಕೆ ಅರ್ಥನೇ ಬರೋದಿಲ್ಲ, ಇಬ್ಬರು ಸ್ವತಂತ್ರ ಆಗಿಬಿಟ್ರೆ ಸ್ವತಂತ್ರ ಪದಕ್ಕೆ ಅರ್ಥನೇ ಬರೋದಿಲ್ಲ. ಆ ಪದ ಸರಿ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಾರೆ. ನಾಪಿ ಜ್ಞೇಯಮಸ್ತಿ, ಜ್ಞೇಯ ಅಂತಿಲ್ಲ. ಯಾತಕ್ಕೆ ತದ್ಯ ಸ್ವರೂಪಂಚ ಸ್ಯಾದ ಅನ್ಯತ್ವ, ಅದು ಸ್ವರೂಪವಾಗಿರಬೇಕು ಬೇರೆ ಆಗಿರಬೇಕು. ನಾದ್ಯ ಸ್ವಕ್ರಿಯಾ ವಿರೋಧ ಭಯೇನ ತದ ಅಂಗೀಕಾರ. ಸ್ವಕ್ರಿಯಾ ವಿರೋಧ ಅಂದ್ರೇನು? ಮಾಮಹಂ ಜಾನಾಮಿ, ಸ್ವಕ್ರಿಯ ವಿರೋಧ, ತನ್ನಂತಾನೆ ಹಾಕಿ ಹಿಡಿತಾನೆ, ಸಾಧ್ಯ ಇಲ್ಲ. ಆದ್ದರಿಂದ ಅದಿಲ್ಲ, ಬೇರೆ ವಸ್ತು ಇಲ್ಲೇ ಇಲ್ಲ. ನ ವಾಸ್ತವಶ್ಚ ಪರಸ್ಯಭಾವ ನ ದ್ವಿತೀಯ, ವಾಸ್ತವಶ್ಚ ಪರಸ್ಯಭಾವ ಅವಾಸ್ತವಶ್ಯಾಪಿ ಮುಕ್ತಾಯ ಮುಕ್ತೌ ಅಭಾವ. ಇದು ಅವಾಸ್ತವ ಪದಾರ್ಥ ಮುಕ್ತಿಯಲ್ಲಿ ಇವಿಲ್ಲೇ ಇಲ್ಲ, ಮುಕ್ತಿಯಲ್ಲಿ ಅವಾಸ್ತವ ಪದಾರ್ಥ ಇಲ್ಲ, ಇಲ್ಲಿ ವಾಸ್ತವ ಪದಾರ್ಥ ಇದೆ. ದೇರ್ಫೋರ್ ಎಂದು ಕೂಡ ಏನಿಲ್ಲ, ಜ್ಞಾನಕ್ಕೆ ವಿಷಯ ಇಲ್ಲ ಅಂತಾಯ್ತು. ತಥಾಚ ವ್ಯಾಪಕ ಅಭಾವಾತ್ ವ್ಯಾಪ್ಯಸ್ಯ ಜ್ಞಾನಸ್ಯಾಪಿ ಅಭಾವ ಏವ. ವ್ಯಾಪಕಗಳು ಯಾವುದೀಗ? ಜ್ಞಾತೃ ಮತ್ತು ಜ್ಞೇಯ, ಅವೆರಡೂ ಇಲ್ಲ ಅಂದಮೇಲೆ ಏನಿಲ್ಲ ಅಂತ ಅರ್ಥ? ಜ್ಞಾನ ಇಲ್ಲ ಅಂತ ಅರ್ಥ. ಧೂಮನೇ ಒಂದಿನೇ ಇಲ್ಲ ಅಂದಮೇಲೆ ಏನಿರೋ ಚಾನ್ಸ್ ಇಲ್ಲ? ಧೂಮ ಇರೋ ಚಾನ್ಸೇ ಇಲ್ಲ. ಒನ್ನೇ ಇದ್ರೂ ಧೂಮ ಇರಬೇಕಾಗಿಲ್ಲ, ಆದರೆ ಒನ್ನೇ ಇರದೇ ಹೋದ್ರೆ ಧೂಮ ಬರೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ ಈಗ? ಆದ್ದರಿಂದ ಈ ಮಾತು ಸರಿಯಲ್ಲ. ಕಿಂಚ ಏವಂ ಶಶಿವಿಷಾಣಾದೇಹೆ ಶೂನ್ಯಶಾಪಿ ಏವಂ ಸಿದ್ಧಿ ಕಿಮ್ಮನ ಸ್ಯಾತ್. ಈ ರೀತಿ ವಿನಾಕಾರಣ ಜ್ಞಾನಕ್ಕೆ ವಿಷಯನೂ ಇಲ್ಲ, ಅದಕ್ಕೆ ಜ್ಞಾತೃವೂ ಇಲ್ಲ, ಆದರೂ ಜ್ಞಾನ ಇದೆ ಅಂತ ಹೇಳೋದಾದರೆ ಶಶಿವಿಷಾಣ ಇದೆ ಅಂತ ಒಪ್ಕೊಂಬಿಡಾಗಿತ್ತು. ಶಶಿವಿಷಾಣ ಅಂತ ಎಲ್ಲೂ ಇಲ್ಲ, ಆದರೂ ಒಪ್ಕೊಂಬಿಡಿ. ಏನಂತೆ ತೊಂದರೆ ಏನಾಗಿದ್ರೆ? ಏನು ಪ್ರಾಬ್ಲಮ್ ಮಾಡಿದ್ರೆ ನಿನ್ನ ಪ್ರಾಬ್ಲಮ್ ಅಲ್ವಲ್ಲ ನಿನ್ನ ಪ್ರಕಾರ? ಏನು ಇಲ್ಲದೆ ಜ್ಞಾನ ಇರಬಹುದು, ಜ್ಞಾತೃ ಇಲ್ಲದೆ ಜ್ಞಾನ ಇರಬಹುದು. ಸೊ ಶಶಿವಿಷಾಣ ಬಗ್ಗೆ ಹೇಗಿರ್ಬೋದು? ಎಲ್ಲ ಇರ್ಬೋದು ಒಂದು ಕಡೆ, ತಾವೇನು ಮಾಡೋಕ್ಕಾಗಲ್ಲ ಅದನ್ನು ಹಾಕಿದರೆ. ಅದಕ್ಕೆ ನಾವು ಶೂನ್ಯ, ಅದೇ ರೀತಿ ಶೂನ್ಯ ಕೂಡ ಬೌದ್ಧರ ಶೂನ್ಯ ಖಂಡನೆ ಮಾಡ್ತಾರೆ. ಬೌದ್ಧರ ಶೂನ್ಯನ ಖಂಡನೆ ಮಾಡ್ತಾರೆ. ಯಾಕೆ ಖಂಡನೆ ಮಾಡ್ತೀರಿ ಹಾಗಿದ್ರೆ? ನಿಮಗೆ ನಿಮ್ಮ ಬ್ರಹ್ಮ ಯಾಗೋರು ಶೂನ್ಯ ಅಷ್ಟೇ, ಬ್ರಹ್ಮ ಶೂನ್ಯ ಹೆಸರೊಂದು ಬಿಟ್ಬಿಟ್ರೆ ಎಲ್ಲ ಒಂದೇ. ಆದ್ದರಿಂದ ಅದು ಖಂಡನೆ ಮಾಡೋಗಿಲ್ಲ ನಿನಗೆ, ಅದು ಸತ್ಯ ಅಂತ ಒಪ್ಪಬೇಕಾಗುತ್ತೆ. ತದಪಿ ಸ್ವಪ್ರಕಾಶ ಜ್ಞಾನ ರೂಪ ರೂಪವಿತ್ತು ಅಂಗೀಕರಿಸು ಶಕ್ಯತ್ವ. ನೋಡಿ, ಶೂನ್ಯನು ಕೂಡ ನಾನು ಸ್ವಪ್ರಕಾಶ ಜ್ಞಾನ ಒಪ್ತೇನೆ ಅಂತ ಕೇಳಿದರೆ ಒಪ್ಪದ ಹೇಳಾಗಿಲ್ಲ, ಯಾಕೆ ಅವನೇ ಖಂಡನೆ ಮಾಡಿ ಆಗಿದೆ, ಅವನು ಒಳಗೆ ಬರೋದಿಲ್ಲ ಅಂತೆ. ತಥಾಪಿ ಅಸ್ಮಾಕಂ ಕುತಸ್ತತ್ಸಿದ್ಧಿ ರೀತಿ ಸೇತ್ ಬ್ರಹ್ಮಣೋಪಿ ಕುತಸ್ಥಿತಿ. ಶೂನ್ಯಕ್ಕೆ ಬರೋದಿಲ್ಲರಿ, ಬ್ರಹ್ಮನಿಗೆ ಬರುತ್ತೆ ಅಂತ ಕೇಳಿದರೆ ಬ್ರಹ್ಮನಿಗೆ ಹೇಗೆ ಬರುತ್ತೆ ಅಂತ ಕೇಳ್ತಾರೆ. ವಯಮೇವ ಬ್ರಹ್ಮೇತಿ ಚೇತ್ ಸಮಾನಂ ಶೂನ್ಯೇಪಿ ಇತ್ಯಾಶಯಮಾನಃ ಅತೈತಿ. ನಾವೇ ಬ್ರಹ್ಮ ಅಂತ ಹೇಳಿದರೆ ನಾವೇ ಶೂನ್ಯ ಅಂತ ಅವರಂತಾರಷ್ಟೇ. ಅತಃ ಶೂನ್ಯವಾದ ನ ಕಶ್ಚಿತ್ ವಿಶೇಷ. ಕೊನೆ ಎಲ್ಲಿ ಹೋಯ್ತು ಇಷ್ಟೆಲ್ಲ ಮಾಡಿ ಕೊನೆಯವರು? ಶೂನ್ಯವಾದಕ್ಕೆ ಹೋದು. ಶೂನ್ಯವಾದ ಅಂದರೆ ಯಾವುದದು? ಬೌದ್ಧ ಮತ. ಹೀಗಾಗಿ ಬೌದ್ಧ ಮತವನ್ನು ಬೇರೆ ರೀತಿ ಹೇಳಿದ್ರಿಂದ ಪ್ರಚ್ಛನ್ನ ಬೌದ್ಧ ಮತ ಅಂತ. ಉಕ್ತರೂಪ ಜ್ಞಾನತಾಯ ಶೂನ್ಯೇಪಿ ಸಂಭವಾದ ಇತ್ಯರ್ಥ. ಇಂಥ ಒಂದು ವಿಷಯ ನ್ಯಾಯ ಮತ್ತು ಜ್ಞಾತೃದ ಜ್ಞಾನ ಲಕ್ಷಣ, ಜ್ಞಾನದ ಲಕ್ಷಣ ಶೂನ್ಯದಲ್ಲೂ ಬರೋದ್ರಿಂದ ಆ ಮಾತನ್ನು ಹೇಳಬಾರ್ದು. ಬ್ರಹ್ಮವಾದಸ್ಯ ಇತಿ ಶೇಷ. ಶೂನ್ಯವಾದ ತಕಸ್ಥಿತ್ ವಿಶೇಷ ಬ್ರಹ್ಮವಾದಸ್ಯ ಅಂತ ಸೇರಿಸ್ಕೋಬೇಕು. ಯಾವುದಕ್ಕೆ ವಿಶೇಷ? ನೀವು ಹೇಳ್ತಕ್ಕಂಥ ಬ್ರಹ್ಮವಾದಕ್ಕೆ, ಮತ್ತು ನಮ್ಮ ಬ್ರಹ್ಮವಾದಕ್ಕಲ್ಲ, ನಿಮ್ಮ ಬ್ರಹ್ಮವಾದಕ್ಕೂ ಅವರ ಶೂನ್ಯವಾದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ನಾನು ಕರ್ತೃಕರ್ಮಣಿ ಕಾರಕ ವಿಶೇಷವು ಕಾರಕಂಚ ಕ್ರಿಯಾತ್ರಿಯೋತ್ಪತ್ತವು ಉಪಯುಜ್ಯತೆ ಅಚ ಬ್ರಹ್ಮಜ್ಞಾನಂ ಕ್ರಿಯಾರೂಪಂ ನಾಪಿ ಉತ್ಪತ್ತಿ ಮತ್ ಅಥೋ ಜನ್ಯಜ್ಞಾನಸ್ಯ ಜ್ಞಾತೃಜ್ಞೇಯವತ್ತ ನಿಯಮೇಪಿ ಬ್ರಹ್ಮಜ್ಞಾನಸ್ಯ ತದ್ರಹಿತಶ್ಚಾಪಿ ಸತ್ತ ಭವಿಷ್ಯತಿ ಇತ್ಯತಃ ನಚಿ ತಚ ಜ್ಞಾತೃಜ್ಞೇಯರಹಿತಂ ಜ್ಞಾನಂ ಕ್ವಾಪಿ ದೃಷ್ಟಂ. ಹಾಗೆ ಇನ್ನೊಂದು ಪ್ರಶ್ನೆ ತೆಗೆದ ನೋಡಿ. ತಚ ಬ್ರಹ್ಮಜ್ಞಾನಂ ಕ್ರಿಯಾರೂಪಂ ನಾನು ಕರ್ತೃಕರ್ಮಣಿ ಕಾರಕ ವಿಶೇಷವು. ಕರ್ತೃಕರ್ಮ ಅಂದರೆ ಕಾರಕಗಳು, ಕರ್ತೃ ಒಂದು ಕಾರಕ, ಇದು ಒಂದು ಕಾರಕ, ಅದು ಷಷ್ಠಿ ಇದು ದ್ವಿತೀಯ ಅಷ್ಟೇ ಹೊರತು ಎರಡು ಕಾರಕಗಳೇ. ಕಾರಕಂಚ ಕ್ರಿಯೋತ್ಪತ್ತ ಉಪಯುಜ್ಯತೆ. ಕಾರಕ ಯಾತಕ್ಕೆ ಬೇಕು? ಒಂದು ಕ್ರಿಯೆ ಉತ್ಪತ್ತಿ ಆಗ್ಲಿಕ್ಕೆ ಬೇಕು. ನಚ ಬ್ರಹ್ಮಜ್ಞಾನಂ ಕ್ರಿಯಾರೂಪಂ, ಬ್ರಹ್ಮಜ್ಞಾನವು ಕ್ರಿಯಾರೂಪವಾದದ್ದಲ್ಲ. ಯಾವಾಗಲೂ ಏನದು? ಬ್ರಹ್ಮನ ಸ್ವರೂಪವಾಗಿರ್ತಕ್ಕದ್ದು ಕ್ರಿಯಾರೂಪದ ಜ್ಞಾನ ಅಲ್ಲೇ ಅಲ್ಲ. ನಾಪಿ ಉತ್ಪತ್ತಿ ಮತ್ ಅದಕ್ಕೆ ಹುಟ್ಟು ಸಾವು ಹುಟ್ಟು ಗಿಟ್ಟು ಏನೋ ಇಲ್ಲ ಅದಕ್ಕೆ. ಅಥವಾ ಜನ್ಯಜ್ಞಾನಸ್ಯ ಜ್ಞಾತೃಜ್ಞೇಯವತ್ತಾನಿಯಮೇ ಬಿ ಸೇರಿಸ್ಕೊಂಡ. ಜನ್ಯಜ್ಞಾನ ಅಂದ್ರೆ ಏನು? ನಮಗೊಂದು ವಸ್ತು ಗೊತ್ತಿದ್ದಿಲ್ಲ, ಆಮೇಲೆ ಗೊತ್ತಾಯಿತು. ಈ ಜ್ಞಾನ ಬಂತು. ಎಂಥ ಜ್ಞಾನ ಇದು? ಜನ್ಯಜ್ಞಾನ. ಅಹಂ ಅಂತ ಜ್ಞಾನ ಇದೆ. ಏನಿದು ಜನ್ಯ? ಯಾವಾಗಲೂ ಇರತಕ್ಕಂಥ ಜ್ಞಾನ ಇದು. ಸೊ ಬ್ರಹ್ಮ ಎಂಥವನು ಅಂತ ಕೇಳಿದರೆ ಅವನು ಹೇಗಿದೆ ಈಗ? ಅವನ ಜ್ಞಾನ ಸ್ವರೂಪ ಜ್ಞಾನ ಅವನು. ಬಟ್ ಹೊರಗಿಂದ ಬಂದ ಜ್ಞಾನ ಅಲ್ಲ. ಹೊರಗಿಂದ ಬಂದ ಜ್ಞಾನಕಾರ್ಯ ಏನು ಮಾಡಬೇಕು? ಕರ ಜ್ಞಾತೃ ಜ್ಞೇಯ ಎಲ್ಲ ಇರಬೇಕು. ಇದಕ್ಕೆ ಇರಬೇಕಾಗಿಲ್ಲ ಅಂತ ಹೇಳ್ತಾರೆ. ನಿಯಮ ಮಾಡ್ಕೊಂಬಿಟ್ಟು ಅದಕ್ಕೆ ಬೇಕಾಗಿಲ್ಲ ಅಂತೇಳಿ ಅದಕ್ಕೆ ಹೇಳ್ತಾರೆ. ಅಥವಾ ಜನ್ಯಜ್ಞಾನಸ್ಯ ಜ್ಞಾತೃಜ್ಞೇಯವತ್ತ ನಿಯಮೇಪಿ ಬ್ರಹ್ಮಜ್ಞಾನಸ್ಯ ತದ್ರಹಿತಶ್ಚಾಪಿ ಸತ್ತ ಭವಿಷ್ಯತಿ ಇತ್ಯಾಹ. ಸೊ ಬ್ರಹ್ಮಜ್ಞಾನ ಏನಲ್ಲ ಅದು? ಜನ್ಯಜ್ಞಾನ ಅಲ್ಲದು. ಜನ್ಯಜ್ಞಾನಕ್ಕೆ ಮಾತ್ರ ನಿಯಮ ಅಂತ ಹೇಳಿದ, ಅದಕ್ಕೆ ಉತ್ತರ ಕೊಡ್ತಾರೆ. ತಚ ಜ್ಞಾತೃಜ್ಞೇಯರಹಿತಂ ಜ್ಞಾನಂ ಕ್ವಾಪಿ ದೃಷ್ಟಂ. ಜ್ಞಾತೃಜ್ಞೇಯರಹಿತವಾದ ಜ್ಞಾನ ಅನ್ನೋದು ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ ಅಂದ್ರೆ ಏನು? ಸ್ವರೂಪ ಜ್ಞಾನದಲ್ಲೂ ಇಲ್ಲ, ಜನ್ಯಜ್ಞಾನದಲ್ಲೂ ಇಲ್ಲ, ಯಾವ ಜ್ಞಾನದಲ್ಲೂ ಇಲ್ಲ ಅಂತ ಅರ್ಥ. ಯಾವ ಕೇಸಲ್ಲೂ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಮುಟ್ಟೋ ನಾಯಿ ಅಂತೆಲ್ಲರೂ ಇದೆಯಾ? ನಾಯಿ ಎರಡು ವಿಧ, ಮುಟ್ಟಬಹುದಾದ ನಾಯಿ, ಮುಟ್ಟಬಾರದ ನಾಯಿ ಅಂತ ಎರಡನೇ ವಿಧ ಇದೆಯಾ? ಏನಿದೆ? ಒಂದೇ ಒಂದು. ಏನಾಗಿರ್ಬೇಕದು? ಏನಾಗಿರ್ಬೇಕು? ಏನಾಗಿದ್ರೆ ನಾ ಅಷ್ಟೇ ಸಿಂಪಲ್. ಎರಡು ನಾಯಿ ಅಂತಿಲ್ಲ, ಎರಡು ಬದನೆಕಾಯಿ ಅಂತಿಲ್ಲ. ಮತ್ತೆ ತಿನ್ಬಹುದಾದ ಈರುಳ್ಳಿ, ತಿನ್ನಬಾರದ ಈರುಳ್ಳಿ ಅಂತ ಎರಡಿಲ್ಲ. ಅದೇ ರೀತಿನೇ ಜ್ಞಾನ ಅಂಬೋದು ಏನದು? ಒಂದೇ. ಅದಕ್ಕೇನಿರ್ಬೇಕು ಯಾವಾಗಲೂ ಜ್ಞೇಯಗಾತ್ರ ಇರಲೇಬೇಕು. ಗಾತ್ರ ಜ್ಞೇಯ ಇಲ್ಲದವ್ರು ಜ್ಞಾನ ಅಲ್ಲೇ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀಮನ್ ಏನ್ ಮಾಡಕ್ ಕೊಟ್ಟಿದ್ದ ಅವನೀಗ ಒಂದು ಕ್ಲಾಸ್ ಹಾಕಿ ಪ್ರೇರ್ ಮಾಡಕ್ ಕೊಟ್ಟಿದ್ದ, ಬೇರೆ ಮಾಡೋ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟ. ಅಂತ ಅವಕಾಶ ಇಲ್ಲೇ ಇಲ್ಲ ಅದರಿಂದಾಗಿನೇ ಅಂತ ತೋರಿಸಿನಿ ಅಂತ ತೋರಿಸ್ಬಿಡಪ್ಪ. ಆಧಾರ ತೋರಿಸೋದ್ ಕಡೆಗೆ ನಾವು ಜ್ಞಾನಂ ಕ್ವಾಪಿ ದೃಷ್ಟಂ ಅಂತ ಹೇಳಿದ್ರಿಂದ ನಾವೊಪ್ಪೋದಿಲ್ಲ ಯಾರು ಜಗತ್ತಲ್ಲಿ. ರ್ಯಾಷನಲ್ ಅದು ದೃಷ್ಟಂ ನಾ ದೃಷ್ಟಂ ನ ಶ್ರುತಮ್ ಅನ್ನೋ ಮಾತುಗಳು ಏನರ್ಥ ಅಂದ್ರೆ ರ್ಯಾಷನಲ್ ಅಂತ ಗೊತ್ತಾಯ್ತಾ. ನಮ್ಮ ನೀವು ಕಂಡಿರ್ಲಿಕ್ಕಿಲ್ಲ ಮಾ ದೊಡ್ಡವ್ರು ಅಂತ ಕೇಳ್ಬಿಡ್ಬೋದು ಅವ್ರು ಗೊತ್ತಾಯ್ತಾ. ಸುಳ್ಳು ಹೇಳಿದವ್ರು ಉದ್ಧಾರ ಆಗಿದ್ ನಾವು ಕಂಡೇ ಇಲ್ಲ ಅಂದ್ಬಿಡ್ತೇವೆ. ಏನ್ ಮಹಾ ಕಂಡಿದ್ದೀರಿ ಬಿಡಿ ಅಂತ ಕೇಳಾಗಿಲ್ಲ. ಏನಾದ್ರು ಸುಳ್ಳೆ ಉದ್ಧಾರ ಆಗೋದು ಎಂತ ನಿಯಮ ಅದು? ಯೂನಿವರ್ಸಲ್ ನಿಯಮ. ಅಂತ ಹೊತ್ತಲ್ಲಿ ನಾ ಕಂಡಿಲ್ಲ ಅಂತ ಹೇಳಿದ್ರೆ ನಾನು ಕಂಡಿಲ್ಲ ಅಲ್ಲ, ಯಾರೂ ಕಂಡಿಲ್ಲ ಅಂತ ಅರ್ಥ. ಮತ್ತೆ ಕಾರಣಕ್ಕೆ ಸಾಧ್ಯನೂ ಇಲ್ಲ ಅಂತ ಅರ್ಥ. ನಾ ಶ್ರುತಂ ಬಂದ್ರೂ ಹಾಗೆ, ನಾ ದೃಷ್ಟಂ ಬಂದ್ರೂ ಹಾಗೆ. ಇವಾಗ ನೀವು ಕಾಣದೆ ಹೋದ್ರೆ ಮಹಾ ದೊಡ್ಡಸ್ತಿಗೆ ಅಂತ ಹೇಳಬಾರ್ದು. ಅದಕ್ಕಾಗಿ ಆ ಅರ್ಥದಲ್ಲಿ ಮಾತು ಉಪಯೋಗಿಸ್ತಾರೆ. ನೋಬಡಿ ಆ ಸೀನ್ ಇಟ್ ಅಂತ ಹೇಳಿದ್ರೆ ಹಾಗಾಗಿ ನೋಬಡಿ ಆ ಸೀನ್ ಇಟ್ ಅಂತ ಹೇಳಿದ್ರೆ ಇದ್ರ ತರ ಕಾಣ್ಲಿಕ್ಕೆ ಅಂತ ಅರ್ಥ. ನಾ ಜ್ಞಾನಂ ಕ್ವಾಪಿ ದೃಷ್ಟಂ ನಿತ್ಯ ನಿತ್ಯ ಕ್ವಾಪಿತ್ಯನೇನ ನಿತ್ಯ ನಿತ್ಯಯೋ ರವಿಶೇಷಂ ಸೂಚಯತಿ ಅಯಂ ಭಾವ. ಅದ್ರೆ ಏನರ್ಥ ಅಂದ್ರೆ ನಿತ್ಯ ಮತ್ತು ಅನಿತ್ಯ ಜ್ಞಾನ ಎಂಬ ವ್ಯತ್ಯಾಸ ಮಾಡಬಾರದು. ನಿತ್ಯ ಜ್ಞಾನಕ್ಕೂ ಅಪ್ಲಿಕಬಲ್ ಇರುವುದು, ಅನಿತ್ಯ ಜ್ಞಾನಕ್ಕೂ ಅಪ್ಲಿಕಬಲ್ ಅಂತ ಅರ್ಥ. ಅಯಂ ಭಾವ ಜ್ಞಾನಮಿತಿ ಜಾನಾತೇಹೇ ರೂಪಂ ನವ. ನೋಡಪ್ಪ ಈ ಪುಟ್ಟ ತಾತ್ಪರ್ಯ ಇಷ್ಟು. ಜ್ಞಾನಮ್ಮಂತ ಎಲ್ಲಿಂದ ಬಂತೀಗ? ಜಾನಾತಿ ಅನ್ನೋ ಕ್ರಿಯಾಪದದ ರೂಪದ ಹೌದೋ ಅಲ್ಲೋ? ನೇತಿ ಪಕ್ಷೆ ಈ ಅಲ್ಲ ಅಂತ ಹೇಳೋದಾದ್ರೆ ದುಷ್ಟ ಹಾನಿ ಅದೃಷ್ಟ ಕಲ್ಪನಾ ಚಸ್ಯ. ಯಾರೂ ಕೂಡ ಜ್ಞಾನ ಅನ್ನೋದು ಜಾನಾತಿ ಅನ್ನೋದು ರೂಪ ಅಲ್ಲ ಅಂತ ಅಲ್ಲ ಅಂತ ಒಪ್ಪೇ ಇಲ್ಲ. ನೀನು ಒಪ್ಪದೇ ಇದ್ರೆ ಅದು ಬೆಲೆ ಇಲ್ಲ ಅಂತ ಹೇಳಿಬಿಟ್ಟು ಆದ್ಯ ಕಥಂ ಕ್ರಿಯಾ ನ ಸ್ಯಾತ್. ಅದು ಒಪ್ಪಿದ ಮೇಲೆ ಕ್ರಿಯೆ ಇರಲೇಬೇಕು. ಜ್ಞಾನವನ್ನು ಒಪ್ಪಿದ ಮೇಲೆ ಜಾನಾತಿಯ ರೂಪ ಅಂದಮೇಲೆ ಜಾನಾತಿ ಎಂಬುದು ಏನು? ಕ್ರಿಯಾಪದ. ಸೊ ಕ್ರಿಯಾಪದಿಂದ ಬಂದ ಮೇಲೆ ಕ್ರಿಯಾರೂಪವಾದ ಜ್ಞಾನ ಅಲ್ಲ ಅಂತ ಕರಿಬಾರ್ದು ನಿನ್ನಾಗ. ಅದು ಏನೇ ಆಗಿದ್ದರೂ ಕೂಡ ಜ್ಞಾನ ಎಂಬುದು ಏನಿರಬೇಕು? ಅದು ಏನಾಗಿರ್ಬೇಕು? ಕ್ರಿಯಾರೂಪವೇ ಆಗಿರಬೇಕು. ಭಾವೇಹಿ ಅಯಂ ಪ್ರತ್ಯಯೋ ನ ಕಾರಣ ನ ಕರಣಾದವು ಆವಿಷ್ಟ. ನಾವು ನಾ ಕರಣಾದೋ ಇಷ್ಟ. ಭಾವೇಹಿ ಅಯಂ ಪ್ರತ್ಯಯ ನ ಕರಣಾದೋ ಇಷ್ಟ. ಎಂಥ ಪ್ರತ್ಯಯ ಇದು ಅಂತೀಗ? ಭಾವೇ ಪ್ರತ್ಯಯ ಇದು. ಅದನ್ನು ಕರಣದಲ್ಲಿ ಉಪಯೋಗಿಸಬಾರದು. ಕರಣ ಅಂದರೆ ಸಾಧನ, ಭಾವ ಅಂದರೆ ಅದೇ ಅಂತ ಅರ್ಥ. ನಚ ಉತ್ಪತ್ತವ್ಯವ ಕ್ರಿಯಾಕಾರಕ ಅಪೇಕ್ಷತೆ ಇತಿ ನಿಯಮ. ಕ್ರಿಯಾಕಾರಕ ಅನ್ನೋ ಒಂದು ಸಂಬಂಧ ಉತ್ಪತ್ತಿ ಪಕ್ಷಕ್ಕೆ ಮಾತ್ರ ಅಪ್ಲಿಕಬಲ್ ಅಲ್ಲ. ನಿತ್ಯ ಪಕ್ಷ ಉತ್ಪತ್ತಿ ಪಕ್ಷ ಆದರೆ ಅನಿತ್ಯ ಪಕ್ಷ. ಅನಿತ್ಯ ಪಕ್ಷ ಅಲ್ಲದ ಯಾವುದದು? ನಿತ್ಯ ಪಕ್ಷ. ಸೊ ನಿತ್ಯ ಪಕ್ಷಕ್ಕಾಗಲಿ ಅನಿತ್ಯ ಪಕ್ಷಕ್ಕಾಗಲಿ ಜ್ಞಾನಾತಿಯ ರೂಪವಾಗಿಯೇ ಜ್ಞಾನ ಅನ್ನೋ ಪದ ಬಂದಿರೋದ್ರಿಂದ ಎರಡು ಕಾಲಕ್ಕೆ ಕೂಡ ಯಾವುದನ್ನೇ ಒಪ್ಪಿಕೊಂಡ್ರು ಜ್ಞಾನ ಅಂತ ಒಪ್ಪಿಕೊಂಡ ತಕ್ಷಣನೇ ಜ್ಞಾತುಗ್ರಹ ಅಂತ ಹೇಳಲೇಬೇಕು. ಅಸ್ತಿ ಬ್ರಹ್ಮ ಇತ್ಯಾದು ನಿತ್ಯಾಯ ಅಪಿ ಸತ್ತಾಯ ಕರ್ತೃ ಸಾಪೇಕ್ಷತಾ ದರ್ಶನಾತ್. ಅಸ್ತಿ ಬ್ರಹ್ಮ, ಬ್ರಹ್ಮ ಅನ್ನೋ ಪದ ಇದೆ. ಬ್ರಹ್ಮ ನಿತ್ಯನೇ. ಅಸ್ಥಿ ಅಂತ ಮತ್ತೆ ಹೇಳಬೇಕು. ಘಟ ಅಸ್ಥಿ ಎಂಬುದು ನಿಜ, ಯಾಕೆ ಉತ್ಪತ್ತಿ ವಿನಾಶ ಇದೆ. ಸೊ ಬ್ರಹ್ಮನಿಗೆ ಕೂಡ ಏನಂತ ಹೇಳಬೇಕು? ಅಸ್ಥಿ ಅಂತ ಹೇಳ್ಬೇಕು, ನಾಸ್ತಿ ಆಗಿಬಿಡ್ತಾನ. ಸೊ ನಿತ್ಯವಾದ ವಸ್ತುವಿಗೂ ಅಸ್ಥಿ ಅಂತೀವಿ, ಅನಿತ್ಯವಾದ ವಸ್ತುವಿಗೂ ಅಸ್ಥಿ ಅಂತೀವಿ. ಅದೇ ರೀತಿನೇ ಜ್ಞಾನ ಅನ್ನೋದೇನದು? ನಿತ್ಯಕ್ಕೂ ಅನಿತ್ಯಕ್ಕೂ ಎರಡಕ್ಕೂ ಕಾಮನ್. ಆದ್ದರಿಂದ ಅನಿತ್ಯಕ್ಕೆ ಮಾತ್ರ ಜ್ಞಾತೃ ಜ್ಞೇಯ ಇರಬೇಕು ಅಂತ ನಿಯಮ ಅಲ್ಲ, ನಿತ್ಯಕ್ಕೂ ಇರಬೇಕು ಅಂತ ಅರ್ಥ. ಆ ದುಷ್ಟ ಒಳ್ಳೆ ದುಷ್ಟಾಂತ ಕೊಟ್ಟು, ಅಸ್ಥಿ ಬ್ರಹ್ಮ ಅನ್ನೋ ಪದ ದೃಷ್ಟಾಂತ ಕೊಟ್ಟು. ಅಸ್ಥಿ ಬ್ರಹ್ಮ ಇತ್ಯಾದು ನಿತ್ಯಾಯ ಅಭಿ ಸತ್ತಾಯ ಕರ್ತೃ ಸಾಪೇಕ್ಷತಾ ದರ್ಶನಾತ್. ಅಲ್ಲಿ ಸ್ಪಷ್ಟವಾಗಿ ನಾವೇನು ಕರೆದಿದ್ದೇವೆ? ಬರೀ ಅಸ್ಥಿ ಏನಿಲ್ಲ, ಬ್ರಹ್ಮ ಅಸ್ಥಿ ಅಂತಲೇ ಹೇಳಿರೋದು. ಅನ್ಯಥಾ ಲಕಾರ ಅನುತ್ಪತ್ತಿ ಪ್ರಸಾರ. ಲಕಾರ ಅಂದ್ರೆ ಏನು? ಅಸ್ಥಿ ಎಂಬುದು ಲಕಾರ, ಹತ್ತು ಲಕಾರಗಳು. ಕ್ರಿಯಾಪದ ನಡೆಯುವ ರೂಪಗಳು ಏನಂತ ಕರೀತಾರೆ? ಲಕಾರಗಳು. ಇದು ಯಾವ ಲಕಾರ ಅಸ್ಥಿ ಎಂಬುದದು? ಲಟ್ ಲಕಾರ, ವರ್ತಮಾನೆ ಲಟ್, ಲಟ್ ಲಕಾರ. ಅನ್ಯಥಾ ಲಕಾರ ಅನುವತ್ತಿ ಪ್ರಸಂಗ. ಲಕಾರ ಉಪಯೋಗಿಸಬಾರ್ದಾಗುತ್ತೆ ಅಷ್ಟೇ. ನಿತ್ಯ ಪದಾರ್ಥಗಳ ಜೊತೆಗೆ ಏನು ಮಾಡಬಾರ್ದು? ಲಕಾರನೇ ಉಪಯೋಗಿಸಬಾರ್ದು ಅಂತ ಆಗಿಬಿಡು. ಹಾಗೇನಾದ್ರೆ ಇದೆಯಾ ನಿಯಮ? ಎಲ್ಲೂ ಇಲ್ಲ. ತಸ್ಮಾದ ಉತ್ಪಾದನೇನ ವಿನಾ ಅಪಿ ಅವಿನಾ ಭಾವ ಮಾತ್ರೇಣ ಧಾತ್ವತ್ತಸ್ಯ ಕರ್ತಾದಿ ವ್ಯಾಪ್ತತ್ವಮಸ್ತೇವ ಇತಿ. ದೇರ್ಫೋರ್ ಉತ್ಪಾದನೇನ ವಿನಾ, ಹುಟ್ಟೋ ಜ್ಞಾನಕ್ಕೆ ಮಾತ್ರ ಅಲ್ಲ, ಅವಿನಾಭಾವ ಮಾತ್ರೇಣ. ಜ್ಞಾನ ಅನ್ನೋ ಪದಕ್ಕೇನೆ ವ್ಯಾಪ್ತಿ ಇದೆ. ಜ್ಞಾನ ಅನ್ನೋ ಪದಕ್ಕೇನೆ ಜ್ಞೇಯ ಜ್ಞಾತೃ ಇರಬೇಕು ಅಂತ ನಿಯಮ ಇರೋದರಿಂದ ಇದು ಹುಟ್ಟೋ ಜ್ಞಾನ ಹುಟ್ಟದೇ ಇರೋ ಜ್ಞಾನ ಅಂತ ಎರಡು ಭಾಗ ಮಾಡಬೇಡ. ದ್ವಿತೀಯ ಪಕ್ಷೇಪಿ ನ ಜೀವೇಶ್ವರ ಅಭೇದೆ ಶ್ರುತಿ ತಾತ್ಪರ್ಯ ಮುಜ್ಯತೆ ಇತ್ಯಾಹ. ಇನ್ನು ಎರಡನೇ ಪಕ್ಷ ಇದೆ. ಎರಡನೇ ಪಕ್ಷ ಯಾವುದೀಗ? ನೇತಿ ಪಕ್ಷೆ. ಜ್ಞಾನಮಿತಿ ಜಾನಾತೆ ರೂಪಂ ನವ. ಜ್ಞಾನಾತಿ ರೂಪ ಅಂತ ನಾಯಿತಿ ಪಕ್ಷ ಇಷ್ಟೆಲ್ಲ ಮಾತಾಡಿದರು. ಈಗ ಆದ್ಯ ಕಥಂ ಕ್ರಿಯಾನಸ್ಯ ಭಾವ ಏಂ ಪ್ರತ್ಯಗಳ ನಚ ಉತ್ಪತ್ತಾದೌ ಕ್ರಿಯಾಕಾರಕ ಭವಿಷ್ಯತಿ ನಿಯಮ. ಅಸ್ಥಿ ಬ್ರಹ್ಮ ಇತ್ಯಾದೌ ಮೇಲಕ್ಕೆ ತಗೊಂಡಿದ್ದೀರಿ. ಈಗ ನಾನು ಕರ್ತೃಕರ್ಮಣೆ ಕಾರಕ ವಿಶೇಷವು ಇಲ್ಲೇ ನೋಡಿ. ನಾ ಜೀವೇಶ್ವರ ಭೇದೆ ಶ್ರುತಿ ತಾತ್ಪರ್ಯ ಯುಜ್ಯತೆ ಇತ್ಯಾಹ. ಅಪ್ರಾಪ್ತತ್ವಾಚ ಈಶ್ವರ ಭೇದಸ್ಯ ನಾ ಭೇದೆ ಶ್ರುತಿ ತಾತ್ಪರ್ಯ ಯುಜ್ಯತೆ. ಇನ್ನು ಶ್ರುತಿ ತಾ ಇಲ್ಲಿ ಎಲ್ಲಿ ದ್ವಿತೀಯ ಅಂದ್ರೆ ಇಲ್ಲಿಗೆ ಹೋಗಬಾರ್ದು. ಎಲ್ಲಿಗೆ ಹೋಗ್ಬೇಕೀಗ? ಶ್ರುತಿ ತಾತ್ಪರ್ಯ ಅಂತ ಹಿಂದೆ ಬಂದಿತ್ತು. ಅಲ್ಲಿಗೆ ಪ್ರಶ್ನೆ ಶುರುವಾಗಿದ್ದೀಗ. ಅಲ್ಲಿಂದ ಕಂಟಿನ್ಯೂ ಆಗಿರೋದು ಅಲ್ಲಿ. ಈಗ ಅದು ವಾಪಸ್ ಹೋಗಿಬಿಟ್ಟು ದ್ವಿತೀಯ ಪಕ್ಷ ಇದೆ. ದ್ವಿತೀಯ ಪಕ್ಷ ಅಂತ ಕೇಳಿದರೆ ಶ್ರುತಿ ತಾತ್ಪರ್ಯ ಬ್ರಹ್ಮ ಒಂದೇ ಇದೆ ಅಂತಾದರೆ ಅಲ್ಲಿ ಕೂಡ ಸಾಧ್ಯ ಇಲ್ಲ ಅಂತ ಶುರು ಮಾಡಿದ್ರು. ಬ್ರಹ್ಮ ವಾಚನೆ ಅಲ್ಲ, ಲಕ್ಷ್ಯ ಆಗೋದಿಲ್ಲ ಅಂತೆಲ್ಲ ಹೇಳ್ತಾ ಬಂದಿದ್ರು. ಇನ್ನೇನು ಹೇಳಬೇಕೀಗ ನೋಡಿ, ಜೀವೇಶ್ ದ್ವಿತೀಯ ಪಕ್ಷೇಪಿನ ಜೀವೇಶ್ವರಾಭೇದೆ ಶ್ರುತಿ ತಾತ್ಪರ್ಯ ಮುಜ್ಜತೆ. ಜೀವೇಶ್ವರ ಅಭೇದದೊಳಗೆ ಎಂದೂ ಕೂಡ ಅಂದರೆ ಬ್ರಹ್ಮ ಒಬ್ಬನೇ ಇದ್ದಾನೆ ಅಂತ ಹೇಳೋದಕ್ಕೂ ಶ್ರುತಿ ತಾತ್ಪರ್ಯ ಹೇಳೋದಕ್ಕೆ ಬರೋದಿಲ್ಲ. ಅವಾಚ್ಯ ಬರೀ ಬ್ರಹ್ಮ ಅಂತ ಶುಭ ಕೂಡ ಇಲ್ಲ, ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದರು. ಇಲ್ಲ ಇಲ್ಲ, ಬ್ರಹ್ಮನ ಬಗ್ಗೆ ಹೀಗೆ ಹೇಳ್ತೀವಿ, ಜೀವೇಶ್ವರ ಅಭೇದ ಹೇಳ್ತೀವಿ ಅಂತ ಕೇಳಿದ್ರೆ ಅದು ಸರಿಯಲ್ಲ. ಯಾಕೆ? ಅಪ್ರಾಪ್ತತ್ವಾಚ್ಯ ಈಶ್ವರ ಭೇದಸ್ಯ ನಾ ಭೇದೆ ಶ್ರುತಿ ತಾತ್ಪರ್ಯಂ ಯುಜ್ಯತೆ. ಯಾವಾಗಲೂ ಅಭೇದೋ ಬ್ರಹ್ಮಣ, ಬ್ರಹ್ಮಣು ಅನ್ಯಶ್ಚೇತ್ ಭೇದಾಭಾವ ಇವ ವಕ್ತವ್ಯ. ಅಭೇದ ಅನ್ನೋದು ಬ್ರಹ್ಮನಿಂದ ಒಂದೇ ಆದರೆ ಭೇದ ಇಲ್ಲ ಅಂತ ಹೇಳಬೇಕು. ಅಭಾವ ಪ್ರತಿಷೇಧ ಇತಿ ಪರ್ಯಾಯ. ಅಭೇದ ಅಂದ್ರೆ ಒಂದೇ, ಪ್ರತಿಷೇಧ ಅಂದ್ರೆ ಒಂದೇ. ಪ್ರತಿಷೇಧ ಪ್ರತಿಪಾದನೆ ನಷ್ಟ ಪ್ರಾಪ್ತಿಪೂರ್ವಕ. ಪ್ರತಿಷೇಧನ ಯಾವಾಗಲೂ ಯಾವಾಗ ಬರಬೇಕು ಅಂತ, ಒಂದು ಪದಾರ್ಥ ಇದ್ದಾಗ ಇಲ್ಲ ಅಂತ ಹೇಳೋದು ಪ್ರತಿಷೇಧ ಬರಬೇಕು. ಇಲ್ಲ ಪ್ರತಿಷೇಧ ಬರೋದು ಯಾವಾಗ ಅಂದರೆ ಒಂದು ಪದಾರ್ಥ ಇದ್ರೆ. ಅಪ್ರಾಪ್ತತ್ವಾಚ ಈಶ್ವರ ಭೇದಸ್ಯ ನಾ ಭೇದೆ ಶ್ರುತಿ ತಾತ್ಪರ್ಯಂ ಯುಜ್ಯತೆ. ಅಥವಾ ಭೇದಸ್ಯ ಕೇನಾಪಿ ಪ್ರಾಪ್ತಿರಸ್ತಿ ಈಶ್ವರಸ್ಯ ಪ್ರತ್ಯಕ್ಷಾದಿ ಅವಿಷಯತ್ವಾದಿ ಇತ್ಯುಕ್ತ. ಅಂದರೆ ಅರ್ಥ ಏನು ಅಂದರೆ ಒಂದು ವಿಷಯ ಪ್ರಾಪ್ತವಾಗಬೇಕು. ಉದಾಹರಣೆಗೆ ಅವ್ರು ಬಂದಿಲ್ಲ ಅಂತ ಹೇಳುವಾಗ ಬಂದ, ಅವ್ರು ಬಂದಿಲ್ಲ ಅಂತ ಹೇಳಿದ ಬಂದು, ಅವ್ರು ಬಂದಿಲ್ಲ ಅಂತ ಹೇಳಬೇಕಾದ್ರೆ ಮೊದಲು ಏನು ಪಾಸಿಬಿಲಿಟೀಸ್ ಇತ್ತು? ಬಂದಿದ್ದಾರೆ ಅಂತ ಇರಬೇಕಾಗಿತ್ತು. ಬಂದಿಲ್ಲ, ಅವ್ರು ಬರೋದಿಲ್ಲಂತೆ. ಬರೋದಿಲ್ಲ ಅನ್ನೋ ಪ್ರಸಂಗ ಯಾವಾಗ ಬಂತು? ಬರ್ತಾನೆ ಎಂಬ ಪ್ರಸಂಗ ಬಂದಾಗ ಬರೋದಿಲ್ಲ ಅಂತ ಪ್ರಸಂಗ ಬಂತು, ಇಲ್ಲದೆ ಹೇಳಕ್ಕೆ ಬರ್ತಿರಲಿಲ್ಲ. ಸೊ ಈಶ್ವರ ಅಭೇದವನ್ನು ಖಂಡನೆ ಮಾಡಬೇಕಾದ್ರೆ ಯಾವಾಗ ಖಂಡನೆ ಮಾಡಬೇಕು? ಈಶ್ವರ ಭೇದ ಅಂತ ಇದ್ರೆ, ಈಶ್ವರ ಭೇದ ಅಂತ ಇದ್ಮೇಲೆ ಖಂಡನೆ ಮಾಡಬೇಕು. ಗೊತ್ತಾಯ್ತಾ? ಆದರೆ ಈಶ್ವರ ಭೇದ ಎರಡು ವಿಧ. ಈಗ ಒಂದು ನಮಗೆಲ್ಲ ಗೊತ್ತಿರತಕ್ಕಂಥ ಭೇದ ಒಂದು, ಗೊತ್ತಿಲ್ಲದಿರೋ ಭೇದ ಒಂದು. ನಮ್ಮ ನಮ್ಮಲ್ಲಿ ಭೇದ ಇದೆ, ಇದು ನಮಗೆ ಗೊತ್ತಿರೋದಿದೆ. ಮತ್ತೆ ಜಡ ಪದಾರ್ಥದ ನಮಗೂ ಭೇದ ಇದೆ ಗೊತ್ತಿರೋದು. ಇದೆಲ್ಲ ಗೊತ್ತಿರೋ ಭೇದಗಳು. ಅವನೇನು ಹೇಳ್ತಾನೆ ಅಂದರೆ ಎಲ್ಲ ಭೇದ ನಮಗೆ ಗೊತ್ತಿರೋದೇನೆ. ಗೊತ್ತಾಯ್ತಾ? ಅದನ್ನು ಇಲ್ಲ ಅಂತ ಹೇಳಿ ಸುತ್ತಿ ಹೊರಟಿದೆ ಅಂತ ಹೇಳ್ತಾನೆ. ಜೀವೇಶ್ವರ ಭೇದ ನಮಗೆ ಗೊತ್ತಿದೆ ಅಂತ ಅರ್ಥ ಅವನು. ಜೀವೇಶ್ವರ ಭೇದ ಗೊತ್ತಿದೆ, ಆದ್ದರಿಂದ ಅದನ್ನು ಖಂಡನೆ ಮಾಡಿ ಸುತ್ತಿ ಹೋಗ್ತಾ ಇದೆ ಅಂತ ಹೇಳ್ತಾನೆ. ಹಿಂದೆ ಹೇಳಿದ್ದಾರೆ ಈಗಾಗಲೇ, ಜೀವೇಶ್ವರ ಭೇದ ಅಂಬೋದು ಏನಲ್ಲ, ಪ್ರೂವ್ ಆಗಿಲ್ಲ. ಜೀವೇಶ್ವರ ಭೇದ ಪ್ರೂವ್ ಆಗಿಲ್ಲ. ಯಾತಕ್ಕೆ? ಸಿಂಪಲ್ ಕಾರಣ ಕೊಡಿ. ಜಡ ಜೀವ ಭೇದ ಸ್ಪಷ್ಟ ಸಿದ್ಧ, ಜೀವ ಜೀವ ಭೇದ ಸಿದ್ಧ. ಅದೇ ರೀತಿ ಜಡ ಈಶ್ವರ ಭೇದ ಆಗಲಿ, ಜಡ ಜೀವ ಭೇದವಾಗಲಿ, ಸಿದ್ಧ ಈಶ್ವರ ಜೀವ ಭೇದವಾಗಲಿ ಸಿದ್ಧವಾಗಿಲ್ಲ. ಯಾತಕ್ಕೆ? ಫಸ್ಟು ಜೀವನು ಸಿದ್ಧ ಆಗಿ ಇಲ್ಲಿ ಜಡಕ್ಕೆ ಭೇದ ನಮಗೆ ಗೊತ್ತು. ಯಾತಕ್ಕೆ? ಜಡನು ಪ್ರೌಢ, ಇದು ಇದೆ ಪ್ರೌಢ, ಇದು ಪ್ರೌಢ, ಎರಡು ಭೇದ ಪ್ರೂವ್ ಆಯ್ಬಿಡು. ಗೊತ್ತಾಯ್ತಾ? ಜೀವ ಜೀವ ಯಾವುದಕ್ಕೆ ಪ್ರೂವ್ ಆಯಿತು ಅಂದರೆ ಎಲ್ಲರೂ ಜೀವರು ನಾವು ಜೀವರು, ಭೇದ ಪ್ರೂವ್ ಆಗೋಯ್ತು. ಅದೇ ರೀತಿಯೇ ಜಡ ಜೀವ ಭೇದ ಯಾತಕ್ಕೆ ಪ್ರೂವ್ ಆಯಿತು ಅಂದರೆ ಇದು ಜಡ ಇದು ಜೀವ ಪ್ರೂವ್ ಆಯಿತು. ಆದರೆ ಜೀವೇಶ್ವರ ಭೇದ ಹಾಗಲ್ಲ. ಯಾಕೆ ಈಶ್ವರ ಪ್ರೂವ್ ಆಗಿಲ್ಲ ಇನ್ನೂ ಕೂಡ. ಈಶ್ವರ ಪ್ರೂವ್ ಆಗೋದು ಯಾವಾಗ? ಆಗಮ ಹಿಂದೆ ಹೇಳಿಬಿಟ್ಟಿದ್ದ, ಆಗಮಮ್ಮಿನ ಈಶ್ವರ ಶೈವ ಅಸಿದ್ಧೇ. ಅದು ಉತ್ತರ ಹೇಳಬೇಕು. ಗೊತ್ತಾಯ್ತಾ? ಆಗಮಮ್ಮಿನ ಈಶ್ವರ ಶೈವ ಅಸಿದ್ಧೇ. ದೇರ್ಫೋರ್ ಆಗಮ ಓದಿದ್ರೆ ಜೀವೇಶ್ವರ ಭೇದ ಗೊತ್ತಾಯ್ತು. ಸೊ ಹೊಸ ವಿಷಯ ಅಪೂರ್ವ ಆಯ್ತದೆ, ಖಂಡನೆ ಮಾಡೋ ಪ್ರಸಂಗನೆ ಬರಲಿಲ್ಲ. ಅವನ ಪ್ರಕಾರ ಏನೋ ಗೊತ್ತಿತ್ತು ಎಲ್ಲರಿಗೂ, ಗೊತ್ತಿಲ್ಲ ಗೊತ್ತಿತ್ತು ತಪ್ಪು ಅಂತ ಹೇಳೋದಕ್ಕೋಸ್ಕರ ವೇದ ಹೊರಡ್ತು ಅಂತ ಹೇಳ್ತಾರೆ. ಆ ಪ್ರಸಂಗ ಬಂದಿಲ್ಲ, ಅದು ಅಪೂರ್ವತಾವಾದ ಅಂತ ಇಟ್ಕೊಂಡಿದ್ದ. ಆತ ಗೊತ್ತಿರೋದನ್ನು ಶಾಸ್ತ್ರ ಹೇಳಬೇಕು. ಆವಿಪಾಲ ಗೋಪಾಲ ಸಿದ್ಧ ಅಂತ ಹೇಳಿದ್ದ. ಆವಿಪಾಲ ಗೋಪಾಲ ಅಂದರೆ ಯಾರು? ಈ ಕುರಿಕಾಯನು ದನಕಾಯನು ಅಂತ ಅರ್ಥ. ಅವರೆಲ್ಲ ಸಿದ್ಧ ಅಂತ ಹೇಳಿ, ಸಿದ್ಧ ಆಗಿಲ್ಲ ಅದು ಅಂತ. ಈಶ್ವರ ಕೇಳಿರ್ಬೇಕು, ಅವನ್ನೇ ಹೇಗಡೆ ಏನೋ ಈಶ್ವರ ಜೀವ ಭೇದ ಗೊತ್ತ ಅಂತ ಕೇಳಿದೆ, ಅದ್ಯಾವುದು ರೀತಿ ಕೇಳ್ತಾನೆ ಇಮಿಡಿಯೇಟ್ಲಿ. ಅವನು ಉಳಿದ ಭೇದ ಕುರಿ, ನೀನು ಕುರಿ ಎಲ್ಲ ಗೊತ್ತು, ಕುರಿಗಳು ಹೊರಡು ಒಂದೇ ಎಲ್ಲ ಗೊತ್ತು ಅವನಿಗೆ. ಕುರಿ ಸಿದ್ಧ ಅದು. ಜೀವೇಶ್ವರ ಭೇದ ಯಾರು ಈಶ್ವರ ಅಂತ ಕೇಳ್ತ, ಸಿದ್ಧ ಆಗಿಲ್ಲ ಅಂತ ಆಯ್ತಲ್ಲ. ದೇರ್ಫೋರ್ ಜೀವೇಶ್ವರ ಸಿದ್ಧ ಆಗ್ಲಿಕ್ಕೆ ಏನು ಬೇಕೋ ಆಗಮಬೇಕು. ಅದನ್ನ ಹೇಳ್ತಾರೆ, ಈಶ್ವರಸ್ಯ ಪ್ರತ್ಯಕ್ಷಾದಿ ಅಭಿಷೇಯತ್ವಾದಿ ಇತ್ಯುಕ್ತ. ಪ್ರತ್ಯಕ್ಷಾದಿ ಶಬ್ದದಿಂದ, ಪ್ರತ್ಯಕ್ಷ ಅನುಮಾನದಿಂದ ಈಶ್ವರ ಸಿದ್ಧವಾಗೋದಿಲ್ಲ. ದೇರ್ಫೋರ್ ಆಗಮ ಬೇಕೇ ಬೇಕು. ಆಗಮ ಗೊತ್ತಾದ್ಮೇಲೆ ಈಶ್ವರ ಸಿದ್ಧವಾಗೋದ್ರಿಂದ ಅದು ಹೊಸ ವಿಷಯನೇ ಆಯಿತು. ಆದ್ದರಿಂದ ಖಂಡನೆ ಮಾಡೋ ಚಾನ್ಸ್ ಬರೋದಿಲ್ಲ. ಅಪ್ರಾಪ್ತ ಅಂದ್ರೇನು? ಖಂಡನೆಗೆ ಅವಕಾಶ ಸಿಕ್ಕಾಗ ಅಪ್ರಾಪ್ತ. ಬರೀ ಅಪ್ರಾಪ್ತ ಅಂತ ಅರ್ಥ ಅಲ್ಲ. ಎಲ್ಲೆಲ್ಲಿ ಪ್ರಾಪ್ತಿ ಪ್ರಶ್ನೆ ಬರ್ತದೋ, ಬಂದಿಲ್ಲ ಅನ್ನೋ ಮಾತಿಗೆ ಪ್ರಾಪ್ತಿ ಬರೋದು ಯಾವಾಗ? ಬಂದಿದ್ದಾರೆ ಅನ್ನೋ ಮಾತು ಇದ್ದಿದ್ರೆ ಬಂದಿಲ್ಲ ಅಂತ ಹೇಳಬೇಕು. ಅಲ್ಲಿ ಹುಡುಕಿ ನೋಡು ಬಂದಿದ್ದಾರೆ ನೋಡು ಅಂತ ಕೇಳಿದ್ರೆ, ಇಲ್ಲ ಬಂದಿಲ್ಲ ನೋಡು ಬಂದು ಬಂದಿಲ್ಲ ಅಂತ ಹೇಳಿದ್ರು. ಬಂದಿದ್ದಾರೆ ಅನ್ನೋ ಪ್ರಸಕ್ತಿ ಯಾರೋ ಹೇಳಿದ್ರು, ಒಳಗೆ ಕೂತಿದ್ದಾರೆ ಅಂದರು. ನೋಡ್ಕೊಂಬ ನೋಡಿ, ಇಲ್ಲ ಬಂದಿಲ್ಲ ಅಂತ ಹೇಳಿದ್ರು. ಕೂತಿದ್ದಾರೆ ಎಂಬ ಮಾತು ಪ್ರಸಕ್ತಿ ತಂದುಕೊಡ್ತು. ಇದು ನೋಡ್ಬಿಟ್ಟು ಇಲ್ಲ ಅಂತ ಹೇಳಿದ. ಗೊತ್ತಾಯ್ತಾ? ಇಲ್ಲಿ ಪ್ರಸಕ್ತಿನೇ ಇಲ್ವಲ್ಲ, ಜೀವೇಶ್ವರ ಭೇದ ಸಿದ್ಧವೇ ಆಗಿಲ್ಲ ಇನ್ನೂ ಕೂಡ ಅಂತ ಹೇಳಿದ. ಅಥವಾ ಭೇದಸ್ಯ ಅಪ್ರಾಪ್ತತ್ವಾತ್ ತತ್ ಪ್ರತಿಷೇಧ ಆತ್ಮಕ ಭೇದ ಪ್ರತಿಷೇಧ. ಇದ್ದಕ್ಕಿದ್ದ ಊಟಕ್ಕೆ ಕೂತಾಗ ಸಾರಿ ಉಪ್ಪು ಸರಿ ಇದೆ, ಸಾರಿ ಉಪ್ಪು ಸರಿ ಅಂತ ಯಾರು ಹೇಳೋದಿಲ್ಲ. ಯಾವಾಗ ಹೇಳ್ತಾರೆ? ಒಬ್ಬನ ಯಾವನೋ ಅಂದ ಭಾರಿ ಜಾಸ್ತಿ. ಹೇಳೋದಕ್ಕೆ ಏನು ಪ್ರಸಂಗ ಬಂತು? ಏನು ಪ್ರಸಂಗ ಬಂತು ಸರಿ ಇದೆ ಅಂತ ಹೇಳೋದಕ್ಕೆ? ಸರಿ ಇಲ್ಲ ಅಂತ ಹೇಳಿದ ಮಾತು ಪ್ರಸಂಗ ತಂದು ಕೊಡ್ತು. ಗೊತ್ತಾಯ್ತಾ, ಇಲ್ಲರೂ ಪ್ರಸಂಗ ಬರ್ತಿರಲಿಲ್ಲ. ಇದಕ್ಕಿಂತ ಬಸ್ತರ ಕೂತ ನಾನು ಡಾಕ್ಟ್ರು ಅಂತ ಹೇಳ್ಕೊಂಡು ಓಡಾಡ್ಬಿಟ್ಟ. ಹುಚ್ಚ ತಿಳ್ಕೊಬಿಟ್ರೆ ಎಲ್ಲರೂ ಕೂಡ, ಒಬ್ರು ಯಾರೋ ಬೇರೆ ಬಿದ್ದ ಎಚ್ಚರ್ತಪ್ಪ, ನಾನು ಡಾಕ್ಟ್ರು ಅಂತ ಕರೆಕ್ಟ್ ಆಯ್ತು. ಯಾತಕ್ಕೆ ಪ್ರಸಕ್ತಿ ಬಂತ, ಪ್ರಸಕ್ತಿ ಬರದೆ ಹೇಳಿ ಏನಾಗತ್ತದು? ಅದಕ್ಕೆ ಹೇಳ್ತಾರೆ ನಾಪೃಷ್ಟ ನಾಪ ಹೇಳ್ತಾರೆ ನಾಪೃಷ್ಟ ಕಶ್ಚಿತ್ ಬ್ರೂಯ. ಯಾವುದೇ ವಿಷಯ ಗೊತ್ತಿದ್ರು ಕೂಡ ಕೇಳದೆ ಹೋಗಿ ಹೇಳಿಬಿಟ್ಟು ಅದಕ್ಕೆ ಬೆಲೆ ಇಲ್ಲ. ಯಾವಾಗ ಬೆಲೆ ಇರುತ್ತೆ? ಸುಮ್ಮನೆ ಟೈಮ್ ಹೇಳ್ಕೊತಾರೆ, ಹುಚ್ಚ ಅಂತಾರೆ. ಯಾರು ಕೇಳ್ತಾರೆ ಟೈಮ್ ಹೇಳಿ, ಯಾವಾಗ ಕರೆಕ್ಟ್ ಅಂತ ಥ್ಯಾಂಕ್ಸ್ ಅಂತಾರೆ. ಸುಮ್ ಸುರಿ ಹೇಳಿಬಿಟ್ರೆ ತಲೆ ಹಟ್ಟಿ ಹೋಗುತ್ತಾರೆ, ಸುಮ್ ಸುರಿ ಹೇಳಾಗಿಲ್ಲ. ಸೊ ಪ್ರಾಪ್ತಿ ಅಂದ್ರೆ ಅದೇ ಅರ್ಥ. ಜೀವೇಶ್ವರ ಅಭೇದದ ಪ್ರಾಪ್ತಿ ಯಾವಾಗ ಬರ್ತಿತ್ತು ಅಂದ್ರೆ, ಭೇದ ಪ್ರಾಪ್ತವಾಗಿದ್ದಿದ್ರೆ ಖಂಡನೆ ಮಾಡೋಕ್ಕೋಸ್ಕರ ಬರ್ತಿತ್ತು, ಪ್ರೂವ್ ಆಗಿಲ್ಲ ಅದು. ಅಥವಾ ಭೇದ ಅಪ್ರಾಪ್ತತ್ವ ಪ್ರತಿಷೇಧಾತ್ಮಕ ಅಭೇದ ಪ್ರತಿಪಾದಕತ್ವ ಯುಜ್ಯತೆ ತ್ವಾಸುಪರ್ಣ ಇತ್ಯಾದಿ ಶ್ರುತಿ ಪ್ರಾಪ್ತ ಭೇದ ಪ್ರತಿಷೇಧ ಪರತ್ವೇ ಶ್ರುತಿ ನಾಂ ಸ್ವವ್ಯಾಘಾತಸ್ಯ. ನೋಡಿ, ನಿಮಗೆ ಅರ್ಥ ಆಗಲಿಲ್ಲ. ಭೇದ ಪ್ರಾಪ್ತವಾಯಿತು, ಎಲ್ಲಿಂದ ಪ್ರಾಪ್ತವಾಯಿತು ಅಂದರೆ ದ್ವಾಸುಪರ್ಣ ಅಂತ ಶ್ರುತಿ ಇದೆಯಲ್ಲ, ಅದರಿಂದ ಭೇದ ಬಂತಲ್ಲ, ಅದು ನಿರಾಸ ಮಾಡಲಿಕ್ಕೆ ಹೋಯಿತು. ಅಲ್ಲಯ್ಯ, ಏನು ಮಾತಾಡ್ತೀನಿ ನೀನೀಗ? ಜೀವೇಶ್ವರ ಭೇದ ಶ್ರುತಿ ಇರುತ್ತೆ ಅಂತ ಹೇಳಿದ್ದಿ. ಜೀವೇಶ್ವರ ಭೇದ ಏನು ಹೇಳಿದೆ? ಇನ್ನೊಂದು ಶ್ರುತಿ ಹೇಳಿದೆ ಅಂತ ಹೇಳಿದ್ದಿ. ಒಂದು ಶ್ರುತಿ ಏನು ಹೇಳಿತು? ಜೀವೇಶ್ವರ ಭೇದನ. ಇನ್ನೊಂದು ಶ್ರುತಿ ಏನು ಹೇಳ್ತಾ ಇದೆ? ಅಭೇದನ. ನೀನೇನು ಹೇಳ್ತೀಯ ಈಗ ನೋಡಿದರೆ? ಅಭೇದ ಭಾರಿ ಶ್ರೇಷ್ಠ ಅಂತೀಯ. ಯಾತಕ್ಕೆ? ಶ್ರುತಿ ಹೇಳಿದ್ದು ಅಂತ ಹೇಳಿದ್ದೀಯ. ಮತ್ತು ಭೇದ ಕೂಡ ಯಾವ್ದು ಹೇಳಿದ್ದು? ಶ್ರುತಿನೇ ಹೇಳಿದ್ದು. ಎರಡನ್ನೂ ಶ್ರುತಿನೇ ಹೇಳಿಬಿಟ್ರೆ ಶ್ರುತಿಗೆ ಏನು ದೋಷ ಬಂತು? ಶ್ರುತಿಗೆ ವ್ಯಾಘಾತ ಬಂತು. ಏನು ಒಂದೊಂದು ಮಾತಾಡುತ್ತೆ ಏನು ಶ್ರುತಿ ಅಂತ ಹೇಳ್ತಾ? ವೇದ ಅಂತ ಹೇಳ್ತಾ ವೇದ ಏನು ಶ್ರುತಿ ರೀ ಇದು ಅಂತ ಹೇಳುತ್ತೆ. ಎರಡು ಶ್ರುತಿ ಯಾವಾಗ ಏನು ಹೇಳಬೇಕದು? ವಿರೋಧ ಇಲ್ಲದೆ ಮಾತಾಡಬೇಕು. ಅದಕ್ಕೆ ಶ್ರುತಿಗಳಿಗೆ ಸ್ವವ್ಯಾಘಾತ ಶ್ರುತಿ ನಾಂ ಸ್ವವ್ಯಾಘಾತ ಸ್ಯಾತ್ ಅಪ್ರಾಪ್ತತ್ವಾದೇವನ ಪ್ರಾಸಾಬ್ ಅನುವಾದಕತ್ವ ಸಂಭವತಿ. ಇದು ಅನುವಾದ ಮಾಡುತ್ತೆ ಅಂತ ಹೇಳಾಗಿಲ್ಲ. ಪ್ರಾಪ್ತವಾದಾಗ ಅನುವಾದದ ಪ್ರಶ್ನೆ, ಪ್ರಾಪ್ತವೇ ಆಗಿಲ್ಲ ಅದು. ಅಪ್ರಾಪ್ತ ಪ್ರಕಟನಾರ್ಥಂ ಈಶ್ವರ ಸೈತ್ ಈಶ್ವರೇ ಇತ್ಯುಕ್ತಂ. ಅದಕ್ಕೇನೆ ಅಪ್ರಾಪ್ತತ್ವಾಚ ಈಶ್ವರ ಭೇದಸ್ಯ ಅಂತ ಪದ. ಬರೀ ಭೇದಸ್ಯ ಅನ್ನಲಿಲ್ಲ, ಈಶ್ವರ ಭೇದಸ್ಯ. ಅದೇ ಕಾರಣ ಬರೀ ಭೇದಸ್ಯ ಅಂದರೆ ಕೆಲವು ಭೇದ ಪ್ರಾಪ್ತವಾಗಿರಬಹುದಾಗಿತ್ತು. ಅದಕ್ಕೆ ಮಾತು ಹೇಳ್ತಾರೆ ಈಶ್ವರ ಧರ್ಮಿಕೋ ವಾ ತತ್ ಪ್ರತಿಯೋಗಿಕಾ ವಾ ಭೇದ ಈಶ್ವರ ಭೇದ ಕಿಂಚ ಜೀವೇಶ್ವರ ಅಭೇದೆ ಶ್ರುತಿ ತಾತ್ಪರ್ಯಸ್ಯ ಶ್ರುತ್ಯೈವ ಪ್ರತಿಷಿದ್ಧತ್ವಾತ್ ನಾ ತದ್ವಿಜ್ಯತೆ ಇತ್ಯಾಹ ಸರ್ವೋತ್ತಮೇತಿ. ಕೊನೇ ಮಾತಿಗೆ ಅದನ್ನು ನಾಡಿದ್ ಮುಗಿಸ ಅದು ಓದಿಬಿಟ್ಟು ಇಲ್ಲಿ ಎಂಡ್. ಅದಕ್ಕೆ ಹಾಂ, ಸ್ವಲ್ಪ ಅದನ್ನು ಹಿಂದೆ ಸ್ವಲ್ಪ ಹೇಳಿಬಿಟ್ಟು ಅದು ಯಾತಕ್ಕೆ ಆಚಾರ ಕಂಟ್ರೋಲ್ ಮಾಡ್ತಿದ್ದಾರೆ. ಈಗ ಕಲ್ಕುಲೇಷನ್ ಓದಿಬಿಟ್ರೆ ಪ್ರಥಮ ಪರಿಚ್ಛೇದ ಮುಗಿದೋಗುತ್ತೆ, ಉಳಿದು ಎರಡು ಪರಿಚ್ಛೇದ. ಅದು ಭಾರಿ ಚಿಕ್ಕ ಚಿಕ್ಕ ಪರಿಚ್ಛೇದಗಳು. ಸರಿಯಾಗಿ ಹೇಳಿದ್ರೆ ಒಂದೊಂದು ಸೀರಿಯಸ್ ಆಗಿದ್ರೆ ಒಂದು ದಿವಸಕ್ಕೆ ಒಂದು ಮುಗಿದೋಗ್ಬಿಡುತ್ತೆ, ನಿಧಾನಕ್ಕೆ ಹೇಳಿದ್ರು ಕೂಡ ಒಂದು ವಾರದೊಳಗೆ ಮುಗಿದು. ಓಂ, ಹಾಂ ನಾಡಿದ್ದು, ನಾಳೆ ಜಾಸ್ತಿ ಪಾಠ ಇರೋದಿಲ್ಲ, ನಾಡಿದ್ದು. ಓಂ ಜನ್ಮಾದ್ಯಶ್ಚ ಯದೋನ್ಮಯಾಧಿಕರತ.